ಬರಬಹುದು ಅಂತ ಹೇಳಿದ್ರು. ಅಲ್ಲೇ ನಮ್ದು ಯಾರು ಮಾಡೋದು ಕಲ್ಯಾಣ ಮಂಟಪದ ಅದೇ ಬುಕ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಜನ ಅರೇಂಜ್ ಮಾಡಿದ್ರು ಹೋಗ್ತಾರ ಸಾಕಾರೋತ್ಸವಕ್ಕೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳು ಪರಮ ಭಗವದ್ ಭಕ್ತರಿದನ ಆದರದೆ ಕೇಳುವುದು. 11 ಬರೆಸ್ಬೇಕಮ್ಮ. ಹನ್ನೊಂದು ಯಾವ ಪದ್ಯ ಹೇಳಿದ್ರು? ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತತ್ರಯಂಗಳ ಭಾವಿಸುತ ಸದ್ಭಕ್ತಿಯಲಿ ಸರ್ವತ್ರ ಮರೆಯದರೆ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಕೃಪಾಳು ಕರಿವರಗೊಲಿದ ತೆರದಂತೆ. ಇಲ್ಲಿ ಹೇಳ್ತಾ ಇದೆ ಅದ್ವೈತತ್ರಯ ಅಂದ್ರೆ ನಾವು ಅದ್ವೈತ ಚಿಂತನೆ ಮಾಡಬೇಕು ದೇವರ ರೂಪಗಳಲ್ಲಿ. ಹೇಳ್ತಾರೆ ಭಾವ ಅಂದ್ರೆ ಭಾವದ ಕೀತಿ ಭಾವ ದೇವರ ರೂಪಗಳೇನಿದೆ ವಿಶೇಷವಾಗಿರುತ್ತೆ ಭಾವ ದ್ರವ್ಯ ಕ್ರಿಯ. ಈ ಭಾವ ಅಂದ್ರೆ ಸ್ವಭಾವ ಗುಣ ದೇವರ ಗುಣಗಳು. ದ್ರವ್ಯ ಅಂದ್ರೆ ದೇವರ ರೂಪ. ಕ್ರಿಯ ಅಂದ್ರೆ ದೇವರ ಕ್ರಿಯ ಚೇಷ್ಟ. ದೇವರ ಯಾವ ರೂಪಕ್ಕೂ ರೂಪ ರೂಪಕ್ಕೂ ಭೇದ ಇಲ್ಲ. ಅದ್ವೈತ ಅಂದ್ರೆ ದ್ವೈತ ಇಲ್ಲ, ಬೇರೆ ಇದು ಬೇರೆ ಅದು ಬೇರೆ ಅಂತಿಲ್ಲ, ಎರಡೂ ಒಂದೇನೆ. ಹಾಗೆ ದ್ರವ್ಯ ಭೇದ ಇಲ್ಲ ಭಗವಂತನಲ್ಲಿ. ದ್ರವ್ಯ ಅಭೇದ ಅದ್ವೈತ. ಭಾವ ಅದ್ವೈತ ಅಂದ್ರೆ ದೇವರ ಗುಣಗಳಿಗೆ ಭೇದ ಇಲ್ಲ, ಗುಣಗಳಿಗೆ ಭೇದ ಇಲ್ಲ, ರೂಪಗಳಿಗೆ ಭೇದ ಇಲ್ಲ, ಕ್ರಿಯೆಗಳಿಗೆ ಭೇದ ಇಲ್ಲ. ಆದ್ದರಿಂದ ಭಾವ ದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತ ತ್ರಯಂಗಳ ಭಾವಿಸುತ್ತ ಅರ್ಥ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವದ್ರವ್ಯ ಕ್ರಿಯೆಗಳಲ್ಲಿ ಅಂದರೆ ದ್ರವ್ಯ ದ್ರವ್ಯಾದ್ವೈತ ಚಿಂತನ ಹೇಗೆ ಮಾಡಬೇಕು ಅಂದರೆ ನಮ್ಮ ಶರೀರದ ಸುತ್ತು ನಮ್ಮ ನಾಲ್ಕು ಶರೀರಗಳ ಸುತ್ತು ಇರುವ ದೇವರ ರೂಪ, ಹಾಗೆ ನಮ್ಮ ಕಣಕಣದಲ್ಲೂ ಇರುವ ದೇವರ ರೂಪ. ಇವನೇ ಎಲ್ಲಾ ಕಡೆ ಇದ್ದಾನೆ, ಪ್ರತಿಯೊಬ್ಬರ ಶರೀರದಲ್ಲೂ ಯಾರನ್ನು ನೋಡಿದ್ರು ಇವನೇ ಅಲ್ಲಿದ್ದಾನೆ, ಇವನೇ ಅಲ್ಲಿದ್ದಾನೆ ಅಂತ ತಿಳಿಯೋದೇ ಭಾವಾದ್ವೈತ. ಹಾಗೆ ಇಲ್ಲಿ ಏನು ಗುಣಗಳು ಪ್ರಕಟ ಆಗ್ತಾ ಇವೆ ಅಲ್ಲಿ ಗುಣಗಳಿಲ್ಲಿ ಪ್ರಕಟ ಆಗ್ತಾ ಇವೆ, ಇವನದ್ದೇ ಗುಣಗಳು. ಆ ಗುಣಗಳು ಎರಡು, ಈ ಗುಣ ಬೇರೆ ಆ ಗುಣ ಬೇರೆ ಅಂತಿಲ್ಲ, ಎರಡೂ ಒಂದೇ, ಗುಣಗಳು ಒಂದೇ, ದೇವರ ಗುಣಗಳಲ್ಲಿ ಭೇದ ಇಲ್ಲ. ಯಾಕೆ ದೇವರ ರೂಪದಿಂದ ಗುಣ ಸಪರೇಟ್ ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತು? ನೀವು ಒಳ್ಳೆಯವರು, ಒಳ್ಳೆತನ ಸಪರೇಟ್ ಮಾಡ್ಲಿಕ್ಕೆ ಆಗುತ್ತಾ ನಿಮ್ಮಿಂದ? ಆಗಲ್ಲ. ದೇವರಿಂದ ಗುಣಗಳು ಸಪರೇಟ್ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಆದ್ರೆ ಒಂದೊಂದು ಗುಣ ಅಂತ ಹೇಳಿದಾಗ ರೂಪ ಇರಬೇಕಲ್ಲ ಅದಕ್ಕೆಲ್ಲ. ಯಾವ್ಯಾವ ಗುಣ ಅಂತ ಹೇಳ್ತೀರೋ ಅಲ್ಲೆಲ್ಲ ರೂಪ ಇರಬೇಕಲ್ಲ. ಹಾಗಾದರೆ ಗುಣಗಳು, ಈ ಗುಣ ಆ ಗುಣ ಒಂದೇ ಅಂತ ಹೇಳಿದರೆ ಆ ಅಲ್ಲಿರೋ ರೂಪ ಇಲ್ಲಿರೋ ರೂಪ ಒಂದೇ, ಆ ಗುಣ ಈ ಗುಣ ಒಂದೇ ಅಂದ್ರೆ ಇವನಲ್ಲಿ ಭೇದ ಅಂಬೋದು ಇಲ್ಲ. ಮೂರು ರೀತಿಯಾದ ಭೇದ ಇಲ್ಲ, ಕಾಣುತ್ತೆ. ಕ್ರಿಯೆಗಳಲ್ಲಿ ಭೇದ ಕಾಣುತ್ತೆ, ಕ್ರಿಯೆಗಳಲ್ಲಿ ಭೇದ ಕಾಣುತ್ತೆ, ಗುಣಗಳಲ್ಲಿ ಭೇದ ಕಾಣುತ್ತೆ, ಅದರ ರೂಪಗಳಲ್ಲಿ ಭೇದ ಕಾಣುತ್ತೆ. ವರಾಹ ಶ್ರೀನಿವಾಸ ರೂಪದಲ್ಲಿ ಭೇದ ಕಾಣ್ತಾ ಇದೆ. ಭೇದ ಇಲ್ಲ, ಒಂದೇ. ರಾಮನಾಗಿ ಏಕಪತ್ನಿ ವ್ರತನಾಗಿದ್ದ, ಕೃಷ್ಣನಾಗಿ ಅಷ್ಟು ಜನನ ಕಟ್ಟಿಕೊಂಡಿದ್ದ. ಗುಣ ವ್ಯತ್ಯಾಸ ಕಾಣ್ತಾ ಇದೆ. ಇವು ನೋಡಿದ್ರು ಹೀಗೆ, ಇವು ನೋಡಿದ್ರು ಹೀಗೆ. ಕ್ರಿಯಾ ವೇದವ್ಯಾಸರಾಗಿ ಮಾಡಿದ ಕ್ರಿಯಾ, ನರಸಿಂಹನಾಗಿ ಮಾಡಿದ ಕ್ರಿಯಾ ಬಹಳ ವ್ಯತ್ಯಾಸ. ನರಸಿಂಹನಾಗಿ ಕೊಲ್ಲೋ ಕ್ರಿಯ ಭೀಕರವಾಗಿ ಮಾಡಿದ, ವೇದವ್ಯಾಸರಾಗಿ ಒಬ್ಬರನ್ನ ಕೊನ್ನ ಇಲ್ಲ. ಹಾಗಂತ ಅಯ್ಯೋ ಇದು ಬ್ರಾಹ್ಮಣ ಅದರಿಂದ ಕೊಲ್ಲಿಲ್ಲ ಹೀಗೆ ಆ ಅರ್ಥಗಳು ಬೇಡ. ಎರಡೂ ಒಂದೇ. ಅಂದ್ರೆ ಅವನ ಕ್ರಿಯೆಗಳಿಗೆ ಭೇದ ಇಲ್ಲ, ಅವನ ರೂಪಗಳಿಗೆ ಭೇದ ಇಲ್ಲ, ಅವನ ಗುಣಗಳಿಗೆ ಭೇದವಿಲ್ಲ. ಈ ಚಿಂತನೆ ನಾವು ಸದಾ ಮಾಡಬೇಕು ಎಂಬುದನ್ನ ತಿಳಿಸಿಕೊಳ್ತಾರೆ. ಹಾಗಾದರೆ ಈ ರೀತಿಯಲ್ಲಿ ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತ ತ್ರಯಂಗಳ ಭಾವಿಸುತ್ತ ಎಲ್ಲಿ ಸರ್ವತ್ರ ಮರೆಯದಲೇ ಭಾವಿಸುತ್ತ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಲ್ಲೆಲ್ಲಿ ನಾವು ಚಿಂತನೆ ಮಾಡುತ್ತೇವೆ ಅದನ್ನೆಲ್ಲ ಅವನಲ್ಲಿ ಚಿಂತನೆ ಮಾಡಬೇಕಂತೆ. ಆದರೆ ಇನ್ನೂ ಎಟಕ್ತಾ ಇಲ್ಲ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೇಗೆ ಎಂಬುದು ಸ್ವಲ್ಪ ಮನಸ್ಸಿಗೆ ಬರಬೇಕಾಗಿದೆ. ಅರ್ಥ ಆಗಿದೆ ಆದರೂ ಪ್ರಯೋಜನಕ್ಕಿಲ್ಲ. ಹಾಗೆ ಕೂತಿದೆ ನಾಟಕದಲ್ಲಿ ಹೇಗೆ ಬೆಳಿಗ್ಗೆಯಿಂದ ನೋಡಿ, ನಿನ್ನೆ ನಮ್ಮಲ್ಲಿ ಬಹಳ ಒಳ್ಳೆ ಗುಣ ಪ್ರಕಟ ಆಯಿತು, ಒಳ್ಳೆ ಗುಣ ಪ್ರಕಟ ಆಯಿತು. ಏನು 10 ಜನಕ್ಕೆ ಉಪಕಾರ ಮಾಡಿದ್ದು, ಅದು ಮಾಡಿದ್ದು, ಎಲ್ಲ ಮಾಡಿದ್ದು. ಇವತ್ತೇನು ಕೆಟ್ಟ ಗುಣ ಪ್ರಕಟ ಆಯಿತು, ಕೆಟ್ಟ ಗುಣ ಪ್ರಕಟ ಆಯಿತು. ಆ ಪ್ರಕಟ ಆಗಬೇಕಾದ್ರೆ ಒಳಗೆ ಅವನ ಗುಣ ಪ್ರಕಟ ಆದ್ರೆ ತಾನೇ ನಮ್ಮಲ್ಲಿ ಪ್ರಕಟ ಆಗೋದು. ಬಿಂಬನಲ್ಲಿ ಒಳ್ಳೆ ಗುಣ ಪ್ರಕಟ ಆದ್ರೇನೆ ನಮ್ಮಲ್ಲಿ ಗುಣ ಪ್ರಕಟ ಆಗುತ್ತೆ. ಹಾಗೆ ಬಿಂಬನಲ್ಲಿ ಕೆಟ್ಟ ಗುಣ ಪ್ರಕಟ ಆದ್ರೇನೆ ನಮ್ಮಲ್ಲಿ ಗುಣ ಕೆಟ್ಟ ಗುಣ ಪ್ರಕಟ ಆಗುತ್ತಾ? ಆ ಕೆಟ್ಟ ಗುಣದ ಹೆಸರಿಟ್ಟುಕೊಂಡ ಒಳ್ಳೆ ಗುಣ ಪ್ರಕಟ ಆದರೇನೆ ನಮ್ಮಲ್ಲಿ ಕೆಟ್ಟ ಗುಣ ಪ್ರಕಟ ಆಗುತ್ತೆ. ನಾವು ದೃಷ್ಟಾಂತ ಕೊಟ್ಟಿದೆ ಒಂದು, ಏನ್ ಹೇಳಿ? ಗಂಧ ಪ್ರತಿಬಿಂಬಕ್ಕೆ ಕೆಸರು ಕಾಣಬೇಕು ಮೈ ತುಂಬಾ, ಆದ್ರೆ ನಾನ್ ಕೆಸರು ಹಾಕೊಂಡಿರಬಾರದು. ಅವಾಗೇನ್ ಮಾಡಿದೆ ನಾನು, ಗಂಧವೇ ಕೆಸರಿನ ಕಲರ್ ಬರುವಂತೆ ಮಾಡಿ ಮೈ ತುಂಬಾ ಹಚ್ಚಿಕೊಂಡೆ. ಮೈ ತುಂಬಾ ಗಂಧನೇ ನಾನು ಹಚ್ಕೊಂಡದ್ದು, ಕಲರ್ ಮಾತ್ರ ಕೆಸರು. ಅದಕ್ಕೆ ಪ್ರತಿಬಿಂಬದಲ್ಲಿ ಕೆಸರೇ ಕಾಣ್ತಾ ಇದೆ. ಆ ತರ ದೇವ ಕೆಟ್ಟ ದೋಷ ತನ್ನ ಸುಗಂಧ ಒಳ್ಳೆ ಗುಣವನ್ನೇ ತೆಗಿತಾನೆ. ಅದಕ್ಕೆ ಹೆಸರು ದೋಷದ್ದು, ಅದಕ್ಕೆ ತಕ್ಕಂತ ದುಷ್ಟ ಗುಣ ನಮ್ಮಲ್ಲಿ ಹೊರಕ್ಕೆ ಬರುತ್ತೆ. ಆದರೆ ಇಲ್ಲಿ ನೋಡಿ, ನಮ್ಮಲ್ಲಿ ಒಳ್ಳೆ ಗುಣ ಪ್ರಕಟ ಮಾಡಿದ ಕಾಲಕ್ಕೂ ಅವನಲ್ಲಿ ಪ್ರಕಟ ಆಗಿದ್ದು ಗುಣ, ನಮ್ಮಲ್ಲಿ ಕೆಟ್ಟದ್ದು ಪ್ರಕಟ ಆದಾಗಲೂ ಅವನಲ್ಲಿ ಪ್ರಕಟ ಆಗಿದ್ದು ಕೆಟ್ಟ ಹೆಸರಿಟ್ಟುಕೊಂಡ ಗುಣ. ಇದು ಅದು ಬೇರೆನಾ? ಎಲ್ಲ ಒಂದೇ. ಇದು ಚಿಂತನೆ ಮಾಡುತ್ತಾ ಬರಬೇಕು. ಸ್ವಾಮಿ ನಿನ್ನಲ್ಲಿ ಒಂದೇ, ನನ್ನಲ್ಲಿ ಬೇರೆ, ಇದು ಬೇರೆ ಅದು ಬೇರೆ ಆಗಿದೆ, ನಿನ್ನಲ್ಲಿ ಒಂದೇ ಆಗಿದೆ, ಆದ ಕಾರಣ ನನಗೆ ಈ ದೋಷ ಪರಿಹಾರ ಮಾಡಯ್ಯ. ಸರಿ, ಅವನ ಎರಡೂ ಗುಣಗಳು ಒಂದೇ ಅಂತ ಚಿಂತನೆ ಮಾಡಿದ್ದಕ್ಕೆ ನಮಗೇನು ಪ್ರಾಫಿಟ್? ಎರಡೂ ಗುಣಗಳು ಒಂದೇ ಅಂತ ಕೇಳಿದ್ದಕ್ಕೆ ನಮಗೇನು ಪ್ರಾಫಿಟ್? ಅಂದ್ರೆ ತಾತ್ಪರ್ಯ ಏನು ಬಂತು? ಅವನಲ್ಲಿ ದೋಷವೇ ಇಲ್ಲ, ಅವನಲ್ಲಿ ದೋಷವೇ ಇಲ್ಲ. ಹಾಗಾದ್ರೆ ನಾವು ಇವಾಗ ಹೇಗಿದ್ದೇವೆ? ಸ್ವರೂಪದಲ್ಲಿ ನಮಗೂ ದೋಷ ಇಲ್ಲ, ಮುಕ್ತಿಯೋಗ್ಯರ ಜೀವ. ಆದರೆ ಹೊರಗೆ ಪ್ಲಸ್ ಮೈನಸ್ ಎರಡೂ ಕೂತಿದೆ. ದೇವರಲ್ಲಿ ಎರಡೂ ಇಲ್ಲ, ಒಂದೇ ಇದೆ, ಶುದ್ಧವಾಗಿರೋದು ಮಾತ್ರ ಇದೆ ಅಂತ ಚಿಂತನೆ ಮಾಡಿದರೆ ನಮಗೂ ಈ ಎರಡನ್ನ ತೆಗೆದು ಶುದ್ಧವಾದ ಸ್ವರೂಪ ವ್ಯಕ್ತಿ ಮಾಡುತ್ತಾರೆ. ಇಷ್ಟು ಮೂಲಕ್ಕೆ ಕುಠಾರ ಬರುತ್ತೆ. ದೇವರಲ್ಲಿ ಯಾವ ರೀತಿಯಾದ ಎರಡು ಭಾವನೆಗಳಿಲ್ಲ, ಅಂದ್ರೆ ಎರಡು ಗುಣಗಳಿಲ್ಲ, ಅಂದ್ರೆ ದೋಷವಿಲ್ಲ, ದೋಷ ಗುಣ ಪ್ರತ್ಯೇಕ ಪ್ರತ್ಯೇಕ ಇಲ್ಲ, ಎಲ್ಲ ಒಂದೇ ಶುದ್ಧವಾದ ಗುಣ ಇದೆ ಅಂತ ಚಿಂತನೆ ಮಾಡುತ್ತಾ ಬಂದ್ರೆ ನಮ್ಮಲ್ಲೂ ಕೂಡ ಸ್ವರೂಪದಲ್ಲಿರುವ ಗುಣವನ್ನು ಪ್ರಕಟ ಮಾಡಲಿಕ್ಕಾಗಿ ಈ ಹೊರಗಿನ ಸಂಸಾರದ ಈ ಎರಡು ಗುಣಗಳು, ದೋಷ ಗುಣ, ಈ ಎರಡೂ ಇಲ್ಲದೆ ಮಾಡಿಬಿಡ್ತಾನೆ. ಪ್ರಕೃತಿಯ ಎರಡೂ ಇಲ್ಲದೆ ಮಾಡಿ ಸ್ವರೂಪದ ಒಂದೇ ಇರುವಂತೆ ಮಾಡುತ್ತಾನೆ. ಇದು ದೃಷ್ಟಿ ಎಲ್ಲಿಂದ ಇಟ್ಟು ಮಾಡುತ್ತಾ ಇದ್ದಾರೆ ಅಂದ್ರೆ, ನಮ್ಮ ಒಳಗಿರುವ ಸ್ವರೂಪದಲ್ಲಿರುವ ಗುಣಗಳು ಪ್ರಕಟ ಆಗಲಿ ಎಂಬ ವಿಶೇಷವಾದ ಉದ್ದೇಶದಿಂದ ಈ ಉಪಾಸನೆ ಮಾಡೋದು. ಯಾವುದು? ಗುಣ ಅದ್ವೈತ. ಭಾವಾದ್ವೈತ ಅಂದ್ರೆ ದೇವರ ಗುಣಗಳಲ್ಲಿ ಭೇದ ಇಲ್ಲ ಅಂತ. ನಮಗೂ ಮೋಕ್ಷದಲ್ಲಿ ಎರಡಿಲ್ಲ, ದೋಷ ಇಲ್ಲ, ಗುಣ ಮಾತ್ರ ಪ್ರಕಟ ಆಗ್ತಾ ಇರುತ್ತೆ. ಇಲ್ಲೂ ಅಷ್ಟೇ, ದೇವರಲ್ಲಿ ನಮ್ಮಲ್ಲಿ ದೋಷ ಪ್ರಕಟ ಮಾಡಿದಾಗಲೂ ಗುಣವೇ, ಗುಣ ಪ್ರಕಟ ಮಾಡಿದಾಗಲೂ ಗುಣವೇ, ಎರಡೂ ಒಂದೇ, ಅದರಲ್ಲಿ ಭೇದವಿಲ್ಲ. ಅಂದ್ರೆ ಗುಣ ಮಾತ್ರ ಬರ್ತಾ ಇದೆ ಅಂತ ಆ ಚಿಂತನೆ ಮಾಡ್ತಾ ಬಂದ್ರೆ ನಮಗೆ ಪ್ರಕೃತಿಗೆ ಸಂಬಂಧಪಟ್ಟ ಎರಡನ್ನು ಕಳೆದು ಶುದ್ಧವಾದ ಸ್ವರೂಪದಲ್ಲಿರುವಂತಹ ಒಳ್ಳೆ ಗುಣವನ್ನು ಪ್ರಕಟ ಮಾಡುತ್ತಾನೆ. ಅಂದ್ರೆ ನಮಗೇನ್ ಬೇಕಾಗಿದೆ ಇವಾಗೆ, ಲಿಂಗ ದೇಹದ ಏನು ಅಂಟು ಕಳ್ಕೊಂಡು ಹೋಗಿ ನಂತರ ಒಳಗಿರುವ ಒಳ್ಳೆ ಗುಣ ಪ್ರಕಟ ಆಗಬೇಕಾದರೆ ಈ ಉಪಾಸನೆ ಮಾಡಿ. ಏನಂತ? ದೇವರ ಗುಣಗಳಿಗೆ ಭೇದವಿಲ್ಲ ಅಂತ ಚಿಂತನೆ ಮಾಡಿದರೆ ಅರ್ಥ ಆಗ್ತಾ ಇಲ್ಲ, ಆಗಿಲ್ಲ. ಯಾರು ಆಗಿರುತ್ತೆ ಅಂತೆ ಅಲ್ಲ, ಆಗಿದ್ದವರು ಅಲ್ಲ, ಆಗದೇ ಇದ್ದವ್ರು ಕೈ ಎತ್ತಿ. ಅರ್ಥ ಆಗದೇ ಇದ್ದವ್ರು
ಆಗದೇ
ಏನ್ ಅರ್ಥ ಆಗ್ಬೇಕಾಗಿತ್ತು
ಹೇಳಿ.
ಅಲ್ಲಿ ಹೇಳ್ತೇನಮ್ಮ, ಸಾಧನೆ ಅಂದ್ರೆ ಏನು? ನಮ್ಮ ಸುತ್ತು ಇರುವ ಲಿಂಗ ದೇಹದ ಪ್ರಭಾವ ಕಡಿಮೆ ಆಗುವಂತೆ ಮಾಡುವುದೇ ಸಾಧನೆ. ದೇವ ಸೃಷ್ಟಿ ಮಾಡಿದ ಅಂದರೆ ಲಿಂಗ ದೇಹದ ಅಂಟನ್ನು ಕೊಟ್ಟ ಸ್ಥಿತಿ, ಲಿಂಗ ದೇಹ ಬಡಕಲು ಮಾಡುತ್ತಾ ಇದ್ದಾನೆ ನಮ್ಮ ಸಾಧನೆಯ ಮೂಲಕ ಸಂಹಾರ. ಲಿಂಗ ದೇಹ ತೆಗೆದು ನಮಗೆ ಮೋಕ್ಷ ಕೊಡುತ್ತಾನೆ, ಇಷ್ಟೇ ಸೃಷ್ಟಿ ಸ್ಥಿತಿ ಸಂಹಾರ. ಹಾಗಾದರೆ ಈ ಲಿಂಗ ದೇಹ ಬಡಕಲು ಮಾಡುವುದು ಹೇಗೆ ಅಂದರೆ ಯಾವ ಗುಣ ಚಿಂತ ಏನು ಚಿಂತನೆ ಮಾಡಿದರೆ ಲಿಂಗ ದೇಹ ಬಡಕಲಾಗುತ್ತೆ? ಬಡಕಲಾಗುವುದು ಅಂದ್ರೆ ಆ ಲಿಂಗ ದೇಹದಿಂದ ಎರಡು ಬರ್ತಾ ಇದೆ ನಮಗೆ, ವಿರುದ್ಧವಾದ್ದು, ಒಂದು ಗುಣ ಒಂದು ದೋಷ ಅಂತ ಎರಡು ಪ್ರಕಟ ಆಗ್ತಾ ಇದೆ. ಈ ಇವಾಗ ಸಂಸಾರಾವಸ್ಥೆಯಲ್ಲಿ ಪ್ರಕಟ ಆಗುವ ಗುಣವು ನಮ್ದಲ್ಲ, ಒಳ್ಳೆ ಗುಣಗಳು ನಮ್ದಲ್ಲ, ಮೂರು ಗುಣಗಳಿಂದ ಬಂದದ್ದು, ಸತ್ವಗುಣದಿಂದ ಬರ್ತಾ ಇದೆ ನಮ್ಮ ಸ್ವರೂಪದಲ್ಲಿ ಇದಲ್ಲ. ಹಾಗೆ ದೋಷವೂ ಕೂಡ ಸ್ವರೂಪದ್ದು ಇಲ್ಲಿ ಪ್ರಕಟವೇ ಆಗಲ್ಲ ಸ್ವರೂಪದ್ದು, ಅದ್ರ ಕೆಲಸವೇ ಇಲ್ಲ, ಎಲ್ಲ ಕ್ಲೋಸ್. ಇಲ್ಲಿ ಬರೀ ಪ್ರಕಟ ಆಗ್ತಾ ಇರೋದು ಒಳ್ಳೆ ಗುಣ ಕೆಟ್ಟ ಗುಣ ಅಂದ್ರೆ ಲಿಂಗ ದೇಹದ್ದೇ,
ಸ್ವಲ್ಪ
ಹಾಗೇನು ಗ್ಯಾರಂಟಿ ಇಲ್ಲ. ಇಲ್ಲಮ್ಮ, ಲಿಂಗ ದೇಹ ಹೇಗಿದೋ ಅದಕ್ಕೆ ತಕ್ಕಂತೆ ಅನುಗುಣವಾಗಿ ಪ್ರಕಟ ಆಗದಷ್ಟೇ ಹೊರತು ಯಾರು ಹೇಳಿದ್ರು ಇಲ್ಲ. ಸ್ವರೂಪ ದೇಹಕ್ಕೆ ಅನುಗುಣವಾಗಿರಬೇಕು ಅಂತ ಗ್ಯಾರಂಟಿ ಇಲ್ಲ ಯಾರಿಗೆ, ಎಲ್ಲೂ ರೂಲ್ ಇಲ್ಲ. ಯಾರ್ಯಾರಿಗೆ ಲಿಂಗ ದೇಹ ಹೇಗೆ ಇರುತ್ತೋ ಆಯಾ ಪ್ರಕಾರ ಅವರಿಗೆ ಈ ಹೊರಗಿನ ಗುಣಗಳು ಪ್ರಕಟ ಆಗ್ತಾ ಹೋಗುತ್ತೆ.
ಲಿಂಗ ದೇಹದ ಗುಣಗಳಿಗೆ ಪ್ರಕಟ ಆಗ್ತಾವೆ, ನಮ್ಮ ಕರ್ಮದಿಂದ ಬಂದಿದ್ದು
ಎಷ್ಟು ಹೇಳ್ತೇನೆ. ಅವಿದ್ಯಾ ಕಾಮ ಕರ್ಮ ಅಂಬುದು ಈ ಜೀವನ ಲಿಂಗ ದೇಹದಲ್ಲಿ ಮೊದಲಿಂದ ಇದ್ದವದೇ, ಅರಣ್ಯೇನಿಲ್ಲ, ಅದರಲ್ಲೇ ಬಂದದ್ದು, ಅನಾದಿಯಿಂದ ಬಂದದ್ದು. ಇವಾಗ ಏನಿದೆ, ಅದೇ ಇವಾಗ ಒಂದು ನಿಮಿಷಮ್ಮ, ನಿಮ್ಗೆ ಹೇಳಿದ್ರು ಸರಿ ಅರ್ಥ ಆಗ್ಬಿಟ್ಟೆ ಕೊಲ್ಸನೆ ಹೊರಟೋಗುತ್ತೆ. ಬಾಳೆಹಣ್ಣು ನಾನಾ ರೀತಿಯಾಗಿದೆ, ಅದ ಸಿಪ್ಪೆಯು ನಾನಾ ರೀತಿಯಾಗಿದೆ, ಅದಕ್ಕೆ ಅಂಟಿಕೊಂಡೇ ಬಂದಿದೆ. ಅದು ಹೇ ಈ ಸಿಪ್ಪೆ ಆ ಸಿಪ್ಪೆ ವ್ಯತ್ಯಾಸ ಅಂದ್ರೆ ನ್ಯಾಚುರಲ್. ಹಾಗೆ ಜೀವನ ಸ್ವಭಾವಕ್ಕನುಗುಣವಾಗಿಯೇ ಲಿಂಗದೇಹ ಬರುತ್ತೆ ಎಂಬುದು ಅಲ್ಲ, ಜೀವನಿಗೆ ಅನಾದಿನ ಲಿಂಗದೇಹ ಇದೆ, ಅದು ಯಾವುದಕ್ಕನುಗುಣವಾಗಿ ಬಂದಿದೆ ಎಂಬುದು ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಇಲ್ಲ. ಯಾವ ಶಾಸ್ತ್ರದಲ್ಲೂ ಎಲ್ಲೂ ಕೂಡ ಜೀವನ ಸ್ವಭಾವಕ್ಕೆ ತಕ್ಕಂತೇನೆ ಲಿಂಗದೇಹ ಬರುತ್ತೆ ಎಂಬುದು ಎಲ್ಲೂ ಇಲ್ಲ. ಬೇಸ್ ಹೋಗಲ್ಲ. ಯಾಕೆ ಅಂತ ಹೇಳಿದರೆ ಆಯಾ ಲಿಂಗದೇಹ ಯಾರ್ಯಾರಿಗೆ ಹೇಗಿರುತ್ತೋ ಆ ಪ್ರಕಾರ ಸಾಮಾನ್ಯ ಏನು ಸಾಮಾನ್ಯ ಏನು ಅಂತ ಹೇಳಿದರೆ ಅಲ್ಲಮ್ಮ ಹಣ್ಣಿಗೆ
ಹಣ್ಣು ದಪ್ಪ ಇದ್ರೆ ಸಿಪ್ಪೆ ಅದ್ರ ಆಕಾರಕ್ಕೆ ಅಲ್ಲಿಂದ ದೇಹ ಆಗುತ್ತೆ ಆಮೇಲೆ ಆ ಹಣ್ಣಿನ ಟೇಸ್ಟ್ ಈಗ ಋಷಿಗಳಿಗೆ ಲಿಂಗ ದೇಹ ದಂತಪಟಾಯಮಾನ ಯಾಕೆ ಸ್ವರೂಪ ಅಂತದ್ದು
ಯಾರು ಹೇಳಿದ್ರೆ ಹಾಗೆ
ಯಾಕೆ
ನಾನು ಹೇಳೋದು ಮುಗಿಲಿ ನಂತರ ಎಲ್ಲ ಡಿಸ್ಕಷನ್ ಮಾಡಿ ಸರಿಯಾ ಅಲ್ಲ ಅದಕ್ಕೆಲ್ಲ ಉತ್ತರ ಕೊಡ್ತೇನೆ ನಾನು ತಪ್ಪು ಕಲ್ಪನೆ ತುಂಬಾ ಇದೆ ಅದೆಲ್ಲ ಉತ್ತರ ಕೊಡ್ತೇನೆ ನಾನು ಹೇಳಿ ನಾನು ಹೇಳೋದು ಮುಗಿಸ್ಬಿಡ್ಲಿ ನಂತರ ಆದ್ದರಿಂದ ಈ ಸಾಧನೆ ಅಂದರೆ ಲಿಂಗ ದೇಹದ ಈ ಪ್ರಭಾವ ಎರಡೂ ಕಳ್ಕೊಳ್ಳೋದೇ ಸಾಧನೆ ಈ ಗುಣಗಳು ಲಿಂಗದೇಹದ್ದೇ ಬರ್ತಾ ಇದೆ ದೋಷಗಳು ಲಿಂಗದೇಹದ್ದೇ ಬರ್ತಾ ಇದೆ ಈ ಎರಡು ಪ್ರತ್ಯೇಕ ಪ್ರತ್ಯೇಕ ಒಂದಲ್ಲ ಈ ಎರಡು ಹೋಗಿ ಒಂದೇ ಆದ ನಮ್ಮದೇ ಸ್ವಭಾವ ಗುಣ ಬರಬೇಕಾದರೆ ದೇವರಲ್ಲಿ ಚಿಂತನೆ ಮಾಡ ದೇವರನ್ನು ನಾವು ಹೇಗೆ ಚಿಂತನೆ ಮಾಡ್ತೀವೋ ಹಾಗೆಯೇ ಬರುತ್ತಲ್ಲ ಅದೇ ತರ ದೇವರಲ್ಲಿ ಎರಡಿಲ್ಲ ಒಂದೇ ಇದೆ ದೋಷ ಎಂಬುದು ಇಲ್ಲವೇ ಇಲ್ಲ ಗುಣ ಅದು ಕೂಡ ಒಂದೇ ಒಂದೇ ರೀತಿಯಾದ ಗುಣ ಅಷ್ಟೇ ಹೌದಲ್ವೋ ಅದು ನಾನಾ ರೀತಿ ಕಾಣ್ತಾ ಇದ್ದೆ ಅಲ್ಲಿ ದೇವರಲ್ಲಿ ದೋಷ ಇಲ್ಲ ಎಂಬುದೇ ಇಲ್ಲಿ ಸ್ಪಷ್ಟ ಹೇಳ್ತಾ ಇದ್ದಾರೆ ದೇವರಲ್ಲಿ ಗುಣಗಳಲ್ಲಿ ಭೇದ ಇಲ್ಲ ಅಂದ್ರೆ ದೋಷ ಇಲ್ಲವೇ ಇಲ್ಲ ಅಂತ ದೋಷ ಇಲ್ಲವೇ ಇಲ್ಲ ಹಾಗೆ ಗುಣಗಳಲ್ಲೂ ವ್ಯತ್ಯಾಸ ಇಲ್ಲ ಸ್ವರೂಪಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ ಸ್ವರೂಪ ಇವಾಗ ನೋಡಿ ದೇವರ ಸತು ಎಂಬ ಗುಣ ಚಿತ್ತು ಎಂಬ ಗುಣ ಆದರೆ ಎರಡರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ ಇದು ಇದಕ್ಕೂ ರೂಪ ಇರಬೇಕು ಇದಕ್ಕೂ ರೂಪ ಇರಬೇಕು ಗುಣಕ್ಕೆ ರೂಪ ಇಲ್ಲದ ಗುಣ ಇರ್ಲಿಕ್ಕೆ ಸಾಧ್ಯ ಇಲ್ಲ ರೂಪ ಇಲ್ಲದ ಗುಣ ಸಾಧ್ಯ ಅಂದ್ರೆ ವ್ಯಕ್ತಿಯಿಂದ ಗುಣವನ್ನು ಸಪರೇಟ್ ಮಾಡಿ ಒಂದು ಕೆಜಿ ಇಲ್ಲಿ ಮಾರ್ಲಿಕ್ಕಾಗುತ್ತಾ ಒಳ್ಳೆತನ ವ್ಯಕ್ತಿಯಿಂದ ಸಪರೇಟ್ ಮಾಡ್ಲಿಕ್ಕಾಗಲ್ಲ ಅದೇ ನಾನು ಹೇಳ್ತಾ ಇರೋದು ದೇವರ ಗುಣಗಳು ಅಂತೇನಿವೆ ಆ ಗುಣಗಳನ್ನ ರೂಪವಿಲ್ಲದ ಗುಣಗಳನ್ನ ಚಿಂತನೆ ಮಾಡ್ಲಿಕ್ಕೆ ಆಗಲ್ಲ ರೂಪವಿಲ್ಲದ ಗುಣಗಳೇ ಇಲ್ಲ ಒಂದೊಂದು ಗುಣ ಅಂದ್ರೆ ರೂಪ ಇರಲೇಬೇಕಲ್ಲ ಯಾಕೆ ವ್ಯಕ್ತಿಯಿಂದ ಗುಣವನ್ನ ಸಪರೇಟ್ ತೆಗಿಲಿಕ್ಕಾಗಲ್ಲ ದೇವರ ಗುಣಗಳ ಚಿಂತನೆ ಅಂತ ಹೇಳಿದ್ರೆ ನೀವು ಬೇರೆ ದೇವರು ಬೇರೆ ನಿಮ್ ವಿಷಯ ಬೇರೆ ದೇವರ ವಿಷಯ ನಾ ಇವತ್ತು ದೇವರ ವಿಷಯ ಹೇಳ್ತಾ ಇದ್ದೆ ನಿಮ್ ವಿಷಯ ಹೇಳ್ತಾ ಇಲ್ಲ ನಿಮ್ ಬಗ್ಗೆ ಅಲ್ಲ ನಿಮ್ ಬಗ್ಗೆ ಎಷ್ಟರವರೆಗೆ ದೃಷ್ಟ ಅಂತ ಸಪರೇಟ್ ಮಾಡ್ಲಿಕ್ಕಾಗಲ್ಲ ಅಷ್ಟೇ ಒಳ್ಳೆತನ ಇದೆ ಹೋಗ್ಲಿಲ್ಲ ಇದೆ ಅದು ಸಪರೇಟ್ ಮಾಡ್ಲಿಕ್ಕಾಗಲ್ಲ ಕೊಡ್ಲಿಕ್ಕಾಗತ್ತ ಒಬ್ಬರಿಗೆ ಇವಾಗ ನಿಮ್ ಹತ್ರ ಒಳ್ಳೆತನ ಇದೆ ಇದ್ದಾಗ ನೋಡ್ಕೊಂಬಿಡಿ ಹೋದ ವರ್ಷ ಇತ್ತು ಈ ವರ್ಷ ಇಲ್ಲ ಬೇಡ ಈ ವರ್ಷ ಇದ್ದಾಗ ಸಪರೇಟ್ ಮಾಡ್ಲಿಕ್ಕಾಗತ್ತ ಇಲ್ಲ ಅಂತಲ್ಲ ತಪ್ಪು ತಿಳುವಳಿಕೆವೆಲ್ಲ ಬಹಳ ತಪ್ಪು ತಿಳುವಳಿಕೆ ಕೂತಿದೆ ಅಂತ ಅರ್ಥ ಆಯ್ತು ಎಲ್ಲ ರಿಪೇರ್ ಆಗ್ಬೇಕಾಗಿತ್ತು ಆ ಪ್ರಕಟ ಆಗಿಲ್ಲ ಇತ್ತು ಪ್ರಕಟ ಆಗಿಲ್ಲ ಲಿಂಗ ದೇಹದಲ್ಲೇ ಕೂತಿತ್ತು ಅವ ಪ್ರಕಟ ಆಗಿಲ್ಲ ಅದನ್ನು ಮುಚ್ಚಿಟ್ಟು ಇನ್ನೊಂದು ಪ್ರಕಟ ಮಾಡಿದ ಅಂತ ಅರ್ಥ ಅಷ್ಟೇ ಹೊರತು ಅದೆಲ್ಲಿಗೋ ಹೋಯಿತು ಅಂತ ಅರ್ಥ ಅಲ್ಲ ಅಲ್ಲೇ ಕೂತಿದೆ ಅದು ಸರಿಯಾ ಅದನ್ನು ಸಪರೇಟ್ ಮಾಡ್ಲಿಕ್ಕಾಗಲ್ಲ ಹಾಗೆ ದೇವರಲ್ಲಿ ಗುಣ ಅಂತಂದರೆ ಅವನಿಂದ ಸಪರೇಟ್ ಮಾಡ್ಲಿಕ್ಕಾಗಲ್ಲ ಆದ್ರೆ ಪ್ರತ್ಯೇಕ ಗುಣ ಅಂತ ಹೇಳ್ತಾ ಇದ್ರೆ ರೂಪ ಇರಲೇಬೇಕು ಹೇಗೆ ದೇವರ ರೂಪಕ್ಕೆ ರೂಪಕ್ಕೆ ವ್ಯತ್ಯಾಸ ಇಲ್ಲ ಹಾಗೆ ಗುಣಕ್ಕೂ ಗುಣಕ್ಕೂ ವ್ಯತ್ಯಾಸ ಇಲ್ಲ ಹಾಗೆ ಕ್ರಿಯೆಗೂ ಕ್ರಿಯೆಗೂ ವ್ಯತ್ಯಾಸ ಇಲ್ಲ ಈ ಮೂರನ್ನು ಚಿಂತನೆ ಮಾಡಿದ್ರಿಂದ ನಮಗೆ ಬರುವುದೇನು ಅಂದರೆ ನಮ್ಮಿಂದ ವ್ಯತ್ಯಾಸವಾದಂಥ ರೂಪ ನಮ್ಮಿಂದ ವ್ಯತ್ಯಾಸವಾದ ಗುಣ ನಮ್ಮಿಂದ ಭಿನ್ನವಾದ ಕ್ರಿಯ ನಮ್ಮಿಂದ ದೂರ ಆಗುತ್ತೆ ನಮ್ಮಿಂದ ಭಿನ್ನವಾದ ರೂಪ ಅಂದ್ರೆ ಈ ಸ್ಥೂಲ ದೇಹಾದಿಗಳೆಲ್ಲ ನಮ್ಮಿಂದ ಭಿನ್ನವಾದಂತಹ ಗುಣ ಅಂದ್ರೆ ಈ ಲಿಂಗದೇಹದಿಂದ ಬಂದ ಗುಣಗಳು ನಮ್ಮಿಂದ ಭಿನ್ನವಾದ ಕ್ರಿಯೆ ಅಂದ್ರೆ ಈ ಸ್ಥೂಲ ದೇಹ ಲಿಂಗದೇಹಕ್ಕೆ ಸಂಬಂಧಪಟ್ಟ ಕ್ರಿಯೆಗಳು ಇವೆಲ್ಲ ನಮ್ಮಿಂದ ದೂರ ಆಗುತ್ತೆ ದೇವರಲ್ಲಿ ಅಂಥದ್ದಿಲ್ಲ ದೇವರಿಂದ ಸಪರೇಟ್ ಆದದ್ದು ದೇವರಲ್ಲಿ ಇಲ್ಲ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಒಂದು ನಮಗಿಂತ ಸಪರೇಟ್ ಆದ ಅಂಟುಕೊಂಡು ಕೂತಿದೆ ಆ ಸಪರೇಟ್ ಆದದ್ದು ಹೋಗ್ಬಿಡುತ್ತೆ ಲಿಂಗ ದೇಹದ ಅಂಟು ಹೋಗುತ್ತೆ ಹಾ ಸ್ವರೂಪ ಪ್ರಕಟ ಆಗುತ್ತೆ ಒಟ್ಟಾರೆ ನಮ್ಮ ಸಾಧನೆ ಯಾವುದಕ್ಕೆ ಲಿಂಗ ದೇಹ ಹೋಗಿ ಸ್ವರೂಪ ಪ್ರಕಟ ಆಗ್ಲಿಕ್ಕೆ ಹಾಗಾದರೆ ಯಾರಾದರೂ ಹೀಗೆ ಕ್ವಶನ್ ಕೇಳಿದರೆ ನನ್ನ ಸ್ವರೂಪ ಪ್ರಕಟ ಆಗ್ಬೇಕು ಲಿಂಗ ದೇಹ ಹೋಗ್ಬೇಕು ನಾನೇನು ಉಪಾಸನೆ ಮಾಡ್ಲಿ ಅಂತ ಕೇಳಿದರೆ ಇದು ಉಪಾಸನೆ ಮಾಡಯ್ಯ ನೀನ್ ಹೋಗ್ಬೇಕಾಗಿದ್ದೇನು ನಿನ್ನಿಂದ ಬೇರೆಯದಾಗಿದ್ದು ಹೋಗ್ಬೇಕು ನಿನ್ನದೇ ಹೊರಗೆ ಬರಬೇಕು. ಹೌದಲ್ಲ, ದೇವರಲ್ಲೂ ಕೂಡ ದೇವರದ್ದಲ್ಲದೆ ಬೇರೆದು ದೇವರಲ್ಲಿಲ್ಲ ಅಂತ ಚಿಂತನೆ ಮಾಡು ಅಂತ ಹೇಳಿದ್ರು. ಅದನ್ನೇ ಭಾವ ಅದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ ಅಂತ ಮೂರು ಹೆಸರಿಟ್ಟು ಹೇಳಿದ್ರು. ಅಮಾವಲಾಗೆ ಈ ಪದ್ಯ ಹೇಳುವಾಗ್ಲೂ ಕೂಡ ಇಷ್ಟೇ ಅರ್ಥ ಹೇಳಿ ಹೋಗ್ತೀವಿ ನಾವು. ಅಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ, ರೂಪ ರೂಪಕ್ಕೂ ಗುಣ ಗುಣಕ್ಕೂ ಕ್ರಿಯ ಕ್ರಿಯಕ್ಕೂ ವ್ಯತ್ಯಾಸ ಇಲ್ಲ ಇಟ್ಟು ಚಿಂತನೆ ಮಾಡಿ. ಹೌದು, ಮಾಡ್ತಾ ಇರ್ತೀವಿ, ಏನು ಫಲವೋ ಗೊತ್ತಿಲ್ಲ. ಅದು ಮಾಡಿದರೆ ಏನ್ ರುಚಿಯೋ ಗೊತ್ತಿಲ್ಲ. ರುಚಿ ಗೊತ್ತಿಲ್ಲದೆ ಮಾಡಿದಾಗ ಸಾಕು ಅನ್ನಿಸ್ತಾ ಇರುತ್ತೆ. ಫಲದ ಅಪೇಕ್ಷೆ ಅಂದ್ರೆ ಅದು ಏನ್ ಫಲ ಬರುತ್ತೆ ಎಂಬುದು ಗೊತ್ತಿಲ್ಲದೆ ಪ್ರವೃತ್ತಿಯೇ ಬರಲ್ಲ. ಏನೋ ಆಚಾರ ಹೇಳಿದ್ರು, ದೊಡ್ಡವರು ಹೇಳಿದ್ರು, ಹರಿದಾನ್ ಸರ್ ಹೇಳಿದ್ರು ಮಾಡಬೇಕು ಅಂತೆ. ಇವಾಗ ನೋಡಿ, ಮೂಲಭೂತ ಹೊಡೆತ, ಲಿಂಗ ದೇಹ ಏನು ಬ್ಲಾಸ್ಟ್ ಮಾಡ್ಲಿಕ್ಕೆ ಬೇಕಾದ ಬಾಂಬೆ ಕೊಡ್ತಾ ಇದ್ದಾರೆ ಇಲ್ಲಿ. ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ, ಸದಾ ಚಿಂತನೆ ಮಾಡ್ತಾ ಬರಬೇಕು, ಸದಾ ಚಿಂತನೆ ಮಾಡ್ತಾ ಬರಬೇಕು. ಒಂದೆಲ್ಲೆಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಏನು ಅಂದ್ರೆ ಬರೀ ದೇವರ ರೂಪಕ್ಕೆ ರೂಪಕ್ಕೆ ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಇಲ್ಲ ಅಂತ ಹಾಗಂತ ಕೊಡೋದೇನಾ? ಅಥವಾ ಚಿಂತನೆಯಲ್ಲಿ ಏನಾದ್ರು ಬರಬೇಕಾ? ಅಂದ್ರೆ ಪ್ರಾಕ್ಟಿಕಲ್ ಅದನ್ನ ದಾಸರಂತಾರೆ, ಆಧಾರದಲ್ಲಿ ತಿಳಿ ಸ್ವಪರ ದೇಹದಲ್ಲಿ. ನನ್ನೊಳಗಿರುವ ಸ್ವಾಮಿಯೇ ಅಲ್ಲಿದ್ದು ಚರಣವರ್ಣ ಮಾಡುತ್ತಾ ಇದ್ದಾನೆ, ಇವನಿಗೂ ಅವನಿಗೂ ವ್ಯತ್ಯಾಸ ಇಲ್ಲ. ಹೌದಾ? ಹಾಗೆ ನಾವೇನು 4 ಗಂಟೆಗೆದ್ದು ಸ್ನಾನ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಅಲ್ಲೇನೋ ಅವರು 11 ಗಂಟೆಗೆದ್ದು ಏನು ಮಾಡದೆ ಕೂತ್ಕೊಂಡಿದ್ದಾರೆ ಇನ್ನೊಬ್ಬರು. ಎರಡೂ ನೋಡಿದಾಗ ಇಲ್ಲಿ ನನ್ನಲ್ಲಿ ಈ ಲಿಂಗ ದೇಹದ ಗುಣ ಪ್ರಕಟ ಮಾಡಿದವ ಅವನೇ ಅಂತ ತಕ್ಕಂತ ಗುಣವನ್ನಿಟ್ಟು, ಅವರಲ್ಲಿ ಆ ದೋಷವನ್ನು ಪ್ರಕಟ ಮಾಡಿದವ ಅವನೇ ಆ ದೋಷದ ಹೆಸರಿಟ್ಟುಕೊಂಡ ಗುಣ ಇಟ್ಟು, ಆ ಗುಣಕ್ಕೂ ದೋಷದ ಹೆಸರಿಟ್ಟುಕೊಂಡ ಗುಣಕ್ಕೂ ನನ್ನಲ್ಲಿರುವ ಈ ಗುಣಕ್ಕೂ ವ್ಯತ್ಯಾಸ ಇಲ್ಲ. ಆದರೆ ಆ ಒಂದರಿಂದಲೇನೆ ಅದರಲ್ಲಿ ಅದನ್ನ ಪ್ರಕಟ ಮಾಡುತ್ತಾನೆ, ಇದರಲ್ಲಿ ಇದನ್ನ ಪ್ರಕಟ ಮಾಡುತ್ತಾನೆ. ಅಷ್ಟು ತಾಕತ್ತಿದೆ ಅವನಿಗೆ. ಒಂದೇ ಗಂಧ ಬಳಸಿದ್ದವನು ಇನ್ನೊಂದು ಕಡೆ ಒಳ್ಳೆ ಸುಂದರ ರೂಪ ಬರುವಂತೆ ಮಾಡಿದ, ಇನ್ನೊಂದು ಕಡೆ ಹೊಲಸ್ತ ಕಾಣುವಂತೆ ಮಾಡಿದ. ಆದರೆ ಅವನ ತಾಕತ್ತೆಂತಹದ್ದು. ನಾವು ಚೂರು ಪ್ರಶಾಂತ ಕೊಡಬೇಕು, ಟೆನ್ಷನ್ ಇರಬಾರದು. ಆಲೋಚನೆ ಮಾಡ್ತಾ 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 ಹೋದ್ರೆ ಒಳಗೆ ಬಿಚ್ಚುತ್ತಾ ಹೋಗ್ತಾ ಇರುತ್ತೆ, ಆನಂದ ಪಡ್ತಾ ಇರುತ್ತೆ. ಅಂಥದ್ದು ಕಥಾ ಅಂದ್ರೆ ಕಳಿತಾರೆ. ಹಾಗಾದ್ರೆ ನಮ್ಮಲ್ಲೂ ಇದ್ದ ಸ್ವಾಮಿ ಅವನೇ, ಅವರಲ್ಲೂ ಇದ್ದ ಸ್ವಾಮಿ ಅವನೇ, ಅವರಲ್ಲಿ ದುರ್ಗುಣ ಪ್ರಕಟ ಮಾಡಿದ್ದವನೇ, ನಮ್ಮಲ್ಲಿ ಸುಗುಣ ಪ್ರಕಟ ಮಾಡಿದ್ದವನೇ. ಅವನು ಇವನು ಒಂದೇ, ರೂಪ ಎರಡೂ ಒಂದೇ, ಎರಡು ಬೇರೆ ಅಲ್ಲ. ರೂಪ ಒಂದೇ, ದ್ರವ್ಯಾದ್ವೈತ ಬಂತು, ಭಾವಾದ್ವೈತ. ಅಲ್ಲಿ ದೋಷ ಪ್ರಕಟ ಮಾಡಲಿಕ್ಕೆ ಬಳಸಿದ ಗುಣ, ನನ್ನಲ್ಲಿ ಸುಗುಣ ಪ್ರಕಟ ಮಾಡಲಿಕ್ಕೆ ಬಳಸಿದ ಗುಣ, ಎರಡೂ ಒಂದೇ. ಆದರೆ ಅಲ್ಲಿ ದೋಷ ಪ್ರಕಟ ಆಯಿತು, ಇಲ್ಲಿ ಗುಣ ಪ್ರಕಟ ಆಯಿತು. ಕ್ರಿಯಾ, ಕ್ರಿಯಾದಲ್ಲೂ ಅಷ್ಟೇ. ಅವರು ಆಕಳನ್ನು ಕೊಲ್ತಾ ಇದ್ದಾರೆ, ಇಲ್ಲಿ ಯಜ್ಞ ಮಾಡುತ್ತಾ ಇದ್ದಾರೆ. ಯಜ್ಞ ಮಾಡುವವರಲ್ಲಿ ದೇವರ ಕ್ರಿಯಾ ಇದೆ, ಅವರ ಕ್ರಿಯಾನುಸಾರ ಇವರ ಕ್ರಿಯಾ ಇದೆ. ಆಕಳನ್ನು ಕೊಲ್ಲುವವರಲ್ಲೂ ಕೂಡ ಅವರಲ್ಲೂ ಕ್ರಿಯಾ ಇದೆ, ಅದಕ್ಕೆ ತಕ್ಕಂತಹ ದೇವರ ಕ್ರಿಯಾ ಇದೆ. ಇಲ್ಲವೇನು ಸ್ವತಂತ್ರವಾಗಿ ಅವರು ಕೊಲ್ಲಿಕ್ಕಾಗುತ್ತಾ? ಆಗಲ್ಲ. ಆದರೆ ಈ ಎರಡೂ ಕ್ರಿಯೆಗಳು ದೇವರ ಕ್ರಿಯೆಗಳಿಗೇನೋ ವ್ಯತ್ಯಾಸ ಇಲ್ಲ, ಶುಭವೇ ಅವು. ಇವರ ವ್ಯಕ್ತಿಗಳಿಗೆ ಮಾತ್ರ ಬಹಳ ವ್ಯತ್ಯಾಸ ಇದೆ. ಅಂದರೆ ಇವನ ಕ್ರಿಯೆಗಳಿಗೆ ವ್ಯತ್ಯಾಸ ಇಲ್ಲ, ರೂಪಗಳಿಗೆ ವ್ಯತ್ಯಾಸ ಇಲ್ಲ, ಅವನ ವಿಶೇಷವಾಗಿರತಕ್ಕಂಥ ಗುಣಗಳಿಗೆ ವ್ಯತ್ಯಾಸವಿಲ್ಲ ಎಂಬುದನ್ನು ಚಿಂತನೆ ಮಾಡ್ತಾ ಬಂದರೆ, ನಮಕ್ಕಿಂತ ಭಿನ್ನವಾದ ಲಿಂಗ ದೇಹದ ವ್ಯತ್ಯಾಸ ಇರುವಂತ ರೂಪ ಗುಣ ಕ್ರಿಯೆಗಳು ನಮ್ಮಿಂದ ದೂರ ಆಗ್ತಾ ಬರುತ್ತೆ. ಲಿಂಗ ದೇಹವನ್ನ ಬಡಕಲು ಮಾಡಲಿಕ್ಕೆ ಪ್ರಧಾನ ಸಾಧನೆ ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ತಾರೆ, ಈ ವಿಧ ಅದ್ವೈತ ತ್ರಯಂಗಳ ಭಾವಿಸುತ್ತ, ಎಲ್ಲಿ ಸರ್ವತ್ರ ಮರೆಯದಲ್ಲಿ ಭಾವಿಸುತ್ತ, ಎಲ್ಲಾ ಕಡೆ ಎಲ್ಲೆಲ್ಲಿ ನೀವು ನೋಡ್ತೀರಾ ಅಲ್ಲಲ್ಲಿ ಭಗವದ್ ರೂಪಗಳಿಗೆ ಐಕ್ಯ ಚಿಂತನೆ ಮಾಡ್ತಾ ಹೋಗ್ರಿ. ಇದನ್ನ ಹೇಳ್ತಾರೆ, ಐಕ್ಯ ಚಿಂತನಂ ಪರಮಾರ್ಚನ. ನಮ್ಮ ಬಿಂಬಮೂರ್ತಿಗೂ ಆಯಾ ಪದಾರ್ಥಗತ ಭಗವದ್ ರೂಪಗಳಿಗೂ ವ್ಯಕ್ತಿಗಳಲ್ಲಿರುವ ಭಗವದ್ ರೂಪಗಳಿಗೂ ಆ ಸ್ವಾಮಿ ಇವನೇ ಅವ ಅವನೇ ಇವ ಅಂತ ಏಕಪ್ರಕಾರ ಚಿಂತನೆ ಮಾಡುವುದೇ ದೇವರಿಗೆ ಪರಮಾರ್ಚನ. ಅದಕ್ಕಿಂತ ಅರ್ಚನೆ ಇಲ್ಲ, ಅದಕ್ಕಿಂತ ಸಾಧನೆ ಇಲ್ಲ. ಆದ ಕಾರಣ ಅದು ಮಾಡ್ತಾ ಬಂದ್ರೆ ಏನಾಗುತ್ತೆ, ಅವನಿಗೆಲ್ಲ ಒಂದೇ 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 ಬೇರಿಲ್ಲ ಅಂತ ಹೇಳಿದಾಗ ನಮ್ಮಲ್ಲೂ ಬೇರೆ ಅದನ್ನು ತೆಗೆದಾ ಬರ್ತಾನೆ. ಅದು ಒಂದೇ ಕಡೆ ಕೂತು ತಪಸ್ಸಿನಂತೆ ಮಾಡಬೇಕು. ಸ್ವಾಮಿ, ನಿನ್ನಲ್ಲಿ ಬೇರಾದ್ರೂ ಯಾವುದು ಇಲ್ಲಯ್ಯ, ಎಲ್ಲ ನಿಂದೆ, ನೀನೇ 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 ಅಂತ ಚಿಂತನೆ ಮಾಡ್ತಾ ಬರಬೇಕು. ಏಕತ್ರ ಕೂತು ಮಾಡ್ಲಿಕ್ಕೆ ಆಗಲ್ಲ ನಮಗೆ. ಅದಕ್ಕೇನು ಮಾಡಬೇಕು? ಕಂಡ ಕಂಡಲ್ಲಿ ಎಲ್ಲೆಲ್ಲಿ ನಾವು ನೋಡುತ್ತೇವೆ ಅದು ಮಾಡಲ್ಲ ನೋಡಿ. ನಾವು ದುರಂತ ಅಂದ್ರೆ ನಮ್ಮಲ್ಲಿ ಸೋಮಾರಿತನ, ಏನೇನು ಹೆಸರಿಡ್ತಿರೋ ಗೊತ್ತಿಲ್ಲ ನನಗೆ, ಅದಂತೂ ಇದ್ದೇ ಇರುತ್ತೆ. ಹೌದಾ? ಲೇಜಿನೆಸ್ ಇರ್ತಿರೋ ಅಥವಾ ನಿರ್ಲಕ್ಷ್ಯ ಅಂತ ಹೇಳ್ತಿರೋ, ಯಥಾರ್ಥ ಸ್ಥಿತಿಯ ಪರಿಚಯ ಇಲ್ಲದೇ ಇರುವುದು ಅಂತ ಹೇಳ್ತಿರೋ, ಸಾವಿನ ಎಚ್ಚರ ಇಲ್ಲದೇ ಇರು ಅಂತ ಹೇಳ್ತಿರೋ, ಏನೋ ಗೊತ್ತಿಲ್ಲ, ಜಡ್ಡು ಜಾಡ್ಡೆ ಬಂದಿರುತ್ತೆ. ಕೇಳೋ ಕಾಲಕ್ಕೆ ಕೇಳ್ತೀವಿ, ಮಾಡೋ ಕಾಲಕ್ಕೆ ಏನು, ಬೆಳಿಗ್ಗಿಂದ ರಾತ್ರಿ ತಿರುಗ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ, ಎಲ್ಲ ಮಾಡ್ತಾನೆ ಇರ್ತೀವಿ. ಆ ಕಾಲಕ್ಕೆ ಯಾಕೋ ನೆನಪಾಗ ಅಲ್ವಾ, ಅಂದ ಬಿಟ್ಟೋಗುತ್ತೆ. ಅದು ಕೊಡು ಅಂತ ಕೇಳಬೇಕಾ? ನೋಡಿ, ಜೀವ ಸ್ವತಃ ಇಂಥವನಲ್ಲ. ಸ್ವತಃ ಒಳ್ಳೆ ಆಕ್ಟಿವ್, ಸ್ವತಃ ಆಕ್ಟಿವ್, ಅವನಿಗೆ ನಿದ್ದೆ ಬರಲ್ಲ, ಚೆನ್ನಾಗಿರ್ತಾನೆ, ಫಸ್ಟ್ ಕ್ಲಾಸ್ ಆಗಿರ್ತಾನೆ, ಈ ಮರ್ತು ಹೋಗೋದೇ ಇಲ್ಲ, ಯಾವಾಗ್ಲೂ ದೇವರು ನೆನೀತಾನೆ ಇರ್ತಾನೆ. ಇದೊಂದು ಸ್ವಭಾವ, ಮುಕ್ತಿಯಲ್ಲಿ ಇಲ್ಲಂಗೆ ದೇವರು ಕೊಡೋದೇ ಇಲ್ಲ ಅದನ್ನ, ಇದೊಂದು ಸ್ವಭಾವ. ಆದರೆ ಡೆಡ್ಲಿ ಆಪೋಸಿಟ್ ಕ್ವಾಲಿಟಿ ಎಲ್ಲ ಬರ್ತಾ ಇದೆ. ದೇವರು ಮರೆಯೋದು, ಅದು ಇದು ಎಲ್ಲ ಬರ್ತಾ ಇದೆ. ಇನ್ನ ರೂಪ, ರೂಪಕ್ಕೆ ವಿಕಾರ ಬರ್ತಾ ಇದೆ. ಇವನ್ ರೂಪಕ್ಕೆ ವಿಕಾರವೇ ಇಲ್ಲ, ವಿಕಾರ ಇರೋ ರೂಪ ಬರ್ತಾ ಇದೆ. ನಾನಾ ಎಲ್ಲ ಇವನ್ನೆಲ್ಲದೆಲ್ಲ ಬರ್ತಾ ಇದೆ. ಇಷ್ಟೇ ಚಿಂತನೆ. ಭಾವದ್ರವ್ಯ, ಭಾವದ್ರವ್ಯ ಕ್ರಿಯಾದ್ವೈತ ಅಂದ್ರೆ ನಿನಗಲ್ಲದ್ದು ನಿನ್ನಲ್ಲಿ ಯಾವುದೂ ಇಲ್ಲ, ನಿನ್ನಿಂದ ಭಿನ್ನವಾದ್ದು ನಿನ್ನಲ್ಲಿ ಯಾವುದೂ ಇಲ್ಲ. ಹೌದಲ್ವೋ? ಅದ್ವೈತ ಅಂದ್ರೆ ನಿನ್ನಿಂದ ಭಿನ್ನವಾದ್ದು ಯಾವುದು ನಿನ್ನಲ್ಲಿ ಇಲ್ಲ, ನಮ್ಮಲ್ಲಿ ಎಲ್ಲ ಅದೇ ಕೂತಿದೆ. ಅದಕ್ಕೆ ಅದನ್ನ ತೆಗೆಯಪ್ಪ ಅಂತ ದೇವರ ಕಾಲಿಗೆ ಬಿದ್ದರೆ ಅವ ತನ್ನ ನೆನಪನ್ನ ಚೆನ್ನಾಗಿ ಕೊಡತಾ 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 ಪರಮಾನುಗ್ರಹ ಮಾಡಿಬಿಡುತ್ತಾನೆ. ಅದಕ್ಕಿಷ್ಟು ವಿಶೇಷವಾದ ಹೇಳ್ತಾರೆ ಅದನ್ನ. ಭಾವಿಸುತ್ತಾ ಹೇಗೆ? ಸದ್ಭಕ್ತಿಯಲ್ಲಿ, ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕಂತ. ಇದು ಮಾಡಿದ್ರೆ ನನಗೆ ವಿಶೇಷವಾಗಿ ಈ ಲಿಂಗ ದೇಹದ ಪೊರೆಯೇ ಕಳಚಿ ಹೋಗುತ್ತೆ. ನಾನಿವತ್ತು ಶುರು ಮಾಡಿದರೆ, ಇವತ್ತೆಲ್ಲ ಮಾಡಿದರೆ, ನಾಳೆಲ್ಲ ಮಾಡಿದರೆ, ನಾಳದ್ದೆಲ್ಲ ಹಾಗೆ 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 ಭಕ್ತಿಯಿಂದ ಮಾಡ್ತಾ ಬಂದರೆ ಖಚಿತವಾಗಿ ನನ್ನ ಮೇಲೆ ಪರಿಣಾಮ ತೋರ್ತಾ ಹೋಗುತ್ತೆ. ಡಿಫರೆನ್ಸ್ ಅಂತೂ ಇದ್ದೇ ಇರುತ್ತೆ ನಮ್ಮ ಆಲೋಚನಾ ವಿಧಾನದಲ್ಲಿ. ಇವತ್ತು ಬೇಡಪ್ಪ ಅಂತ ಮಧ್ಯದಿಂದ ಕೂತರೆ ನಾಳೆ ಇದರಿಂದ ಚೂರು ಬಿಡುಗಡೆ ಆಗೇ ಆಗ್ಬೇಕು. ನಂತರ 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 ಹಾಗೆ 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 ಕೆಂದ ಗಾಣದೆ ಮುಟ್ಟಿದರೂ ಸರಿ ಕಂಡು ಮುಟ್ಟಲು ದಹಿಸದಿಪ್ಪುದೆ ಅಂತ ಸುಡಬೇಕಲ್ಲ. ಕೆಂಡ ಮುಟ್ಟಿದವು ಸುಟ್ಟಿಲ್ಲ ಅಂದ್ರೆ ಏನೋ ಕೂತಿದೆ ಅಂತ ಅರ್ಥ. ನ್ಯಾಚುರಲ್ ಆಗಿ ಸುಡ್ಲೇಬೇಕದು ಅಂದ್ರೆ ಕೆಂಡ ಮುಟ್ಟಿದ್ರು ಸುಡ್ಲಿಲ್ಲ ಅಂದ್ರೆ ಕೆಂಡ ಮುಟ್ಟಿಲ್ಲ ಅಂತ ಅರ್ಥ. ಅಥವಾ ಮುಟ್ಟಿದ ಕೆಂಡ ಅಲ್ಲ, ಕೆಂಡ ಮುಟ್ಟಿಲ್ಲ, ಮುಟ್ಟಿದ ಕೆಂಡ ಅಲ್ಲ ಅಂತ ಅರ್ಥ ಆಗುತ್ತೆ. ಅಂದ್ರೆ ದೇವರ ಚಿಂತನೆ ಮಾಡಬೇಕಾದತಿ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಸದ್ಭಕ್ತಿಯಲ್ಲಿ ಭಾವಿಸುತ್ತ ತಾವಕನು ತಾನೆಂದು ಪ್ರತಿದಿನ. ಈ ಶಬ್ದ ನೋಡಿ, ನಿನ್ನವನು ನಾನೆಂದು ಪ್ರತಿದಿನ. ಏನು ನಿನ್ನವ ಅಂದ್ರೆ? ನಿನ್ನ ಅಧೀನದವ ಅಂತ ಅರ್ಥ. ನಿನ್ನ ಹಿಂದೆ ಬಿದ್ದವ, ನೀನಿಲ್ಲದೆ ನನಗಿಲ್ಲಯ್ಯ, ತಾವಕನು ತಾನೆಂದು. ಅದಕ್ಕೆ ನೋಡಿ ದಾಸರ ಪದ ಕೂಡ, ನಿನ್ನವ ನಿನ್ನವ ಶ್ರೀನಿವಾಸ ಅಂತ ಹೇಳಿದ್ರು ಅಷ್ಟೇ, ನನ್ನವ ನನ್ನವ ಶ್ರೀನಿವಾಸ ಅಂತ ಹೇಳಿಲ್ಲ. ನಿನ್ನವ ನಿನ್ನವ ಶ್ರೀನಿವಾಸ ಯಾಕೆ ರಿವರ್ಸ್ ಯಾಕೆ ಹೇಳಬಾರ್ದು? ನೀನ್ ಅನ್ನವ ಅಂತ ಹೇಳ್ಬೋದಲ್ಲ ಅಂದ್ರೆ ಅಲ್ಲ, ಅರ್ಥ ಏನು ಗೊತ್ತಾ? ನಿನ್ನವ ಅಂದ್ರೆ ನಿನ್ ಮೇಲೆ ಡಿಪೆಂಡೆಂಟ್ ಅಂತ ಅರ್ಥ. ರಿವರ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವನ್ ನಮ್ಮ ಮೇಲೆ ಡಿಪೆಂಡೆಂಟ್ ಆಗೋದೇ ಇಲ್ಲ. ಅದಕ್ಕೆ ನಿನ್ನವ ಎಂಬುದೇ ಯಾವಾಗೂ ಕೂತಿರ್ಬೇಕು. ಅದಕ್ಕೆ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ಏನ್ ಕೊಡ್ತಾನಪ್ಪ? ಈ ಮೂರು ಚಿಂತನೆ ಮಾಡಿದ್ರೆ, ದ್ರವ್ಯಾದ್ವೈತ, ಭಾವಾದ್ವೈತ, ಕ್ರಿಯಾದ್ವೈತ ಚಿಂತನೆ ಮಾಡಿದರೆ ತನ್ನನು ಈವ ಕಾವ, ತನ್ನನ್ನೇ ಕೊಡ್ತಾನಂತೆ. ಯಾವಾಗಪ್ಪ? ಮೋಕ್ಷದಲ್ಲಿ ತನ್ನನ್ನು ಕೊಟ್ಬಿಡ್ತಾನಂದ್ರೆ, ತನ್ನ ನಮ್ ಸುತ್ತ ತಿರುಗ್ತಾ ಇರ್ತಾನೆ ಅಂದ್ರೆ, ಇಲ್ಲ ಇವಾಗಿಂದ ಶುರು ಮಾಡ್ತಾನಂತೆ. ತನ್ನನು ಈವ ಅಂದ್ರೆ ತನ್ನ ನೆನಪನ್ನು ಈವ, ತನ್ನ ನೆನಪನ್ನು ಕೊಟ್ಟು, ತನ್ನ ವಿಶೇಷ ಧ್ಯಾನ ಕೊಟ್ಟು, ವಿಶೇಷ ಧ್ಯಾನದಲ್ಲಿ ತಾನೇ ದರ್ಶನ ಕೊಟ್ಟು ನಮ್ಮನ್ನ ತನ್ನ ಹತ್ರ ಕರಕೊಂಡು ಹಾಗೇ ಹೊರಡುತ್ತಾನೆ. ತನ್ನನು ಈವ ಕಾವ, ನಮಗೆ ಆ ದೇವರ ಚಿಂತನೆ ಬರಲಿಕ್ಕೆ ಅಡ್ಡಿಯಾದದ್ದನ್ನೆಲ್ಲ ತೆಗೆದು ಕಾವ ಕೃಪಾಡು ಕರಿವರ ಒಲಿದ ತೆರದಂತೆ. ಕರಿವರ ಭಗವಂತ ಆನೆ ಒಲಿದ ತೆರದಂತೆ ನಮ್ಮನ್ನು ಕಾಪಾಡುತ್ತಾರೆ. ನಾವೆಲ್ಲ ಆನೆಗಳೆಲ್ಲ ಯಾರು ಗಜರಾಜನಂತೆ ಓದಾಡ್ತಾ ಇದ್ದೀವಿ. ಎಲ್ಲರಿಗೂ ಸಂಸಾರದ ಮೊಸಳೆ ಹಿಡಿದು ಬಿಟ್ಟಿದೆ ನೋಡಿ. ಶ್ರೀರಂಗಕ್ಕೆ ಹೋಗ್ಲಿಕ್ಕಿಲ್ಲ, ಶ್ರೀಮಂತಕ್ಕೆ ಹೋಗ್ಲಿಕ್ಕಿಲ್ಲ, ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಯಾರ್ಯಾರ ಸಂಸಾರ ಹಿಡಿದು ಬಿಟ್ಟಿದೆ ಎಲ್ಲೂ ಹೋಗ್ಲಿಕ್ಕಿಲ್ಲ. ಹೌದಲ್ಲ, ಎಷ್ಟು ವರ್ಷ ಆಗಿದೆ ಅಲ್ಲ, ಇಲ್ಲೇ ನೋಡೋಣ, ನಮ್ಮವರಲ್ಲೇ ಇಲ್ಲ ನೋಡೋಣ. ಆದರೆ ಸಂಸಾರ ಹಿಡಿದು ಬಿಟ್ಟಿದೆ, ಯಾವುದಕ್ಕೂ ಆಗ್ತಾ ಇಲ್ಲ. ಶ್ರೀಮಂತಕ್ಕೆ ಹೋಗೋದ ಏನ್ರಿ, ಅದೇ ವರ ಆದೇವ್ರತ ನೋಡ್ಕೊಂಡ್ಬಿಡ್ತೀವಿ ಅಷ್ಟೇ ಅಲ್ಲ ಅಂದ್ರೆ, ಆ ಕ್ಷೇತ್ರ ಎಷ್ಟು ಪವಿತ್ರ ಪುರಾಣವೇ ಹೇಳುತ್ತೆ, ಅದ್ಭುತವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಸ್ವಾಮಿ ನಿಂತಿದ್ದಾನೆ, ಆ ನಿಂತಿದ್ದನ್ನ ನೋಡಿ ಎಷ್ಟು ಜನ ಅಲ್ಲಿ ಬಂದು ತಪಸ್ಸು ಮಾಡಿದ್ರು, ಮಹಾನುಭಾವರೆಲ್ಲ ಅಲ್ಲಿ ಬಂದಿದ್ದಾರು. ರಾಯರು ಸ್ವಯಂ ವಾಸ ಮಾಡಿದ ಜಾಗ ಇದೆ ಅಲ್ಲಿ, ರಾಯರ ಮಠ ಇದೆ ಪುಷ್ಕರಣಿ ಪಕ್ಕದಲ್ಲೇ. ರಾಯರು ಆ ಮನೆ ನೋಡಿದ್ರೆ ಪಪ್ಪ ಎಷ್ಟು ಚಿಕ್ಕದಲ್ಲ, ಇವಾಗ ಎಷ್ಟು ಜನ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಕೊಡ್ತಾರೆ, ಅವರ ಚಿಕ್ಕ ಮನೆಯಲ್ಲಿ ಹೇಗಿದ್ರು ಅಂತ ತಂದೆ ತಾಯಿಗಳು ಕೂಡಿಕೊಂಡು ಅಲ್ಲೇ ಇದ್ರು ಅವರು ಮಹಾನುಭಾವರು. ಓಡಾಡಿದ ಜಾಗ ಅಲ್ಲಿ ನೋಡಿ, ಆ ಹೊರಗಿಂದ ಎಂಟರ್ ಆಗ್ತೀವಿ, ಒಳಗಿಂದ ಬಾಗಿಲು ತೆಗೆದ್ರೆ ಎದುರಿಗೆ ಪುಷ್ಕರಣಿ, ಎಷ್ಟು ಚೆನ್ನಾಗಿದೆ, ಆನಂದ ಆಗ್ಬಿಡುತ್ತೆ ಅಲ್ಲಿ. ಅದೇ ರೀತಿಯಲ್ಲಿ ಕಂಬಾರೂರು ರಾಮಚಂದ್ರ ಪ್ರತಿಷ್ಠೆ ಮಾಡಿದಂತಹ ನರಸಿಂಹದೇವರೆಲ್ಲ ಅಶ್ವತ್ಥ ಗಿಡದ ಕೆಳಗೆ ಬುಡ ಕೂತ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ಜ್ಞಾನಿಗಳೆಲ್ಲ ಬಂದಿದ್ದಾರೋ ಮಹಾನುಭಾವರು ಆ ಶ್ರೀಕೃಷ್ಣದಲ್ಲಿ. ಅಲ್ಲಿದ್ದರೆ ಬರುವ ವೈಬ್ರೇಷನ್ನೇ ಬೇರೆ, ಮನಸ್ಸಿಗೆ ಆನಂದವೇ ಬೇರೆ. 7 ದಿವಸ ಹೇಗೆ ಕಳೆದೋಯ್ತು ನಮ್ಗೆ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆದ್ರೆ ಸಂಸಾರ ಬಿಡುತ್ತಾ ಮತ್ತೆ ಹೋಗ್ತೀನಿ ಅಂದ್ರೆ ಬಿಡಲ್ಲ. ಅದಕ್ಕೆ ಅವಾಗವಾಗಾದ್ರೂ ಬಿಡಬೇಡಿ, ಸಂಸಾರವೇ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಅಲ್ಲಲ್ಲಿ ಭಗವಂತ ರೂಪ ನೋಡುತ್ತಾ ಚಿಂತನೆ ಮಾಡೋಣ, ನಮಗೆ ಸಂಸಾರ ಭಗವಂತ ಪ್ರಾಕ್ಟಿಕಲ್ ಟೆಸ್ಟ್, ಅದು ದೊಡ್ಡ ಏನು ಲ್ಯಾಬೊರೇಟರಿ ಕೊಟ್ಟಿದ್ದಾನೆ, ಇಲ್ಲೇ ಪಾಸ್ ಆಗ್ಬೇಕು. ಆಗ್ಲಿ, ಸ್ವಲ್ಪ ರಿಲೀಫ್ ಹೋಗಿ ಬರ್ಬೇಕಲ್ಲ, ಆಗ ಆಗ ಸ್ವಲ್ಪ ಬಿಡಿಸ್ಕೊಂಡು ಕಟ್ಟಾಕಿದನ್ನ ಸಂಸಾರವನ್ನು ನಾವೇ ಕಟ್ಟಾಕ್ಬಿಟ್ಟು ಪಕ್ಕಕ್ಕೆ ಚೂರು ಬಿಡಿಸ್ಕೊಂಡು ಹೋಗ್ಬೇಕು. ಇಲ್ಲದಿದ್ರೆ ಈ ಚಾರ್ಜಿಂಗ್ ಆಗಲ್ಲ. ಅದಕ್ಕೆ ಹೇಳ್ತಾರೆ ಸಾಧನಕ್ಕೆ ಅಭಿವ್ಯಕ್ತ ಮೂರ್ತಿ ದರ್ಶನವು ಕಾರಣ ಅಂತ. ಆ ಮೂರ್ತಿ ದರ್ಶನ ಮಾಡಿ ಅಂದ್ರೆ ಒಬ್ಬರೇ ಕಾಗಿತರ ಹೋಗ್ಬಾರ್ದು, ಸಜ್ಜನರ ಗುಂಪಿನಿಂದ ಕೂಡಿಕೊಂಡು ಹೋಗ್ಬೇಕು. ಎಲ್ಲ ಗುಂಪು ಗುಂಪಾಗಿ ಹೋಗ್ಬೇಕು, ಒಂದೇ ಪ್ರವೃತ್ತಿ ಇರಬೇಕು, ಹಾಗೆ ಭಗವಂತನ ಕಥಾ ನಡೀತಾ ಇರಬೇಕು. ಅಂತ ಕಾಲಕ್ಕೆ ಹೋದ್ರೆ ನೋಡುವ ನೋಟ ಬೇರೆ, ಒಬ್ಬರೇ ಹೋದಾಗ ನೋಡೋ ನೋಟ ಬೇರೆ. ನಾನು ನೋಡಿದ್ದೆ ಶ್ರೀಮಂತ ಅಂತ ಬಂದ್ಬಿಡ್ತೇವೆ. ಯಾಕೆ, ನಮ್ಗೆ ತಲೆಯಲ್ಲಿ ನೋಡೋದು ಬೇಗ ಓಡಿ ಬರೋದೇ ತಲೆಯಲ್ಲಿ ಕೂತಿರುತ್ತೆ, ಟೈಮ್ ಆಯ್ತು ಟೈಮ್ ಆಯ್ತು ಟೈಮ್ ಆಯ್ತು. ಅಲ್ಲಿ ಹಾಗಲ್ಲ, ಒಂದು ವಾರ ಇದ್ಬಿಟ್ರೆ ಅಲ್ಲಿ ಓಡೋ ಪ್ರಸಕ್ತಿ ಇಲ್ಲ, ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಇಲ್ಲ, ಇದ್ರೆ ಅಲ್ಲೇ ಇರ್ಬೇಕು, ಊಟ ಹಾಕೋ ತನಕ ಅಲ್ಲೇ ಕೂತಿರ್ಬೇಕು. ಏನ್ ಮಾಡ್ಬೇಕು, ದೇವ್ರು ನೋಡ್ತಾ ಕೂತಿರ್ಬೇಕು, ಅಲ್ಲೇ ನೋಡೋದು, ನಾನಾ ಚಿಂತನೆ ನಾನಾ ರೀತಿಯಾಗಿ ಬರ್ತಾ ಇರುತ್ತೆ. ಅದಕ್ಕೆ ದಾಸರು ಯಾಕೆ ಅವರು ದೇವ್ರನ್ನ ಕಂಡ್ರು ಕೂಡ ತೀರ್ಥಯಾತ್ರೆ ಯಾಕೆ ಮಾಡಿದ್ರು ಅಂದ್ರೆ, ಅಂತಹ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಕೂಡ ಅದ್ಭುತವಾದಂಥದ್ದು. ನಾವಲ್ಲಿ ಹೋದಾಗ ಭಗವಂತ ವಿಶೇಷವಾದ ಸ್ಫೂರ್ತಿಯನ್ನು ಕೊಡ್ತಾನೆ. ಅದಕ್ಕೆ ಯಾಕೆ ಹೇಳಿದೆ, ಕರಿವರ ಹೇಗಿದ್ನೋ ನಾವು ಹಾಗೆ ಇದ್ದೇವೆ ಅಂದ್ರೆ, ನಾನು ನನ್ನದು, ನಾನು ಸಮರ್ಥ, ನನ್ನವರು ಸಮರ್ಥರು ಅಂತ ತಲೆಯಲ್ಲಿ ಇಟ್ಟುಕೊಂಡು ಬದುಕ್ತಾ ಇದ್ದೇವೆ. ಹೇಳದು ಹೇಳದಂಗಿದ್ರು ಒಡ ಕೂತಿದೆ, ಅದು ದೇವ ಕೂತಿದೆ. ದೇವರೇ ಗತಿ, ಇವರೆಲ್ಲರಿಲ್ಲ, ದೇವರು ಕೊಟ್ಟದ್ದಕ್ಕೆ ಇವರೆಲ್ಲ ಇದ್ದಾರೆ. ನಾಳೆ ಬೆಳಿಗ್ಗೆ ದೇವರು ಹೂ ಅಂದ್ರೆ ಇದ್ದವರೇ ರಿವರ್ಸ್ ಹಾಕ್ಬಿಡುತ್ತಾರೆ, ಶತ್ರುಗಳೇ ವಾಸಿ ಎಂಬಾಗ್ಬಿಡುತ್ತದು. ಅದರಿಂದ ಸ್ವಾಮಿ ಒಬ್ಬ ನನ್ನವನಾಗಿದ್ರೆ ಸಾಕು, ಎಲ್ಲಾದ್ರೂ ಗೆದ್ದುಕೊಂಡು ಹೋಗ್ತೇನೆ. ಅವ ದೂರ ಆದ್ರೆ ಇದ್ದವರೆಲ್ಲ ಹೋಗ್ತಾರೆ. ಯಾವಾಗಾದ್ರೂ ಈ ಪದಾರ್ಥಗಳು ವ್ಯಕ್ತಿಗಳು ನನ್ನಿಂದ ದೂರ ಆಗೋದೆ, ಇವನು ಮಾತ್ರ ನನ್ನ ಹತ್ರ ಇರ್ತಾರೆ. ದೇವರು ದೇವತೆಗಳು ಗುರುಗಳು ಅವರು ಮಾತ್ರ ನನ್ನವರು ಅಂತ ಚಿಂತನೆ ಯಾರಿಗಿರುತ್ತ ಅವರಿಗೆ ಮಾತ್ರ ಉದ್ಧಾರ ಆಗ್ತದೆ. ಹಾಗಾದ್ರೆ ಆ ಒಂದು ಚಿಂತನೆ ಬರಬೇಕಾದ್ರೆ ಬೇಕಾಗಿದ್ದು ಇದು ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ. ಮೂರು ಅದ್ವೈತಗಳನ್ನ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಅದ್ಭುತವಾದಂತಹ ಲಿಂಗ ದೇಹದ ಪ್ರಭಾವವೇ ದೂರ ಆಗ್ತಾ ಹೋಗುತ್ತೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನು ಹೇಳುತ್ತಾರೆ, ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ, ಇವು ಮೂರನ್ನೇ ಗೋಪಾಲದಾಸರ ಸುಳಾದಿಯಲ್ಲಿ. ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ, ಇವು ಮೂರನ್ನೇ ದೇವನಲ್ಲಿ ಇಪ್ಪವೆಂದು ಅರಿದು ನೋಡು, ತಿಳ್ಕೊಂಡು ನೋಡು ಅಂತ. ಹೇಗೆ? ಆವಾದಲ್ಲಿ ಚಿಂತಿಸು ಬಿಡದೆ, ಆವಾವ ಸ್ಥಳದಲ್ಲಿ ಚಿಂತಿಸು ಬಿಡದೆ, ಕಾವ ಕೊಂಬುವಲ್ಲಿ ಈವಲ್ಲಿ ಕೊಂಬಲ್ಲಿ ಪ್ಲಸ್ ಹೇಳ್ತಾನೆ. ಕೊಡೋನವನೇ ತಗೊಳ್ಳೋನವನೇ ಎರಡೂ ಅವನೇ. ಈ ಮಧ್ಯೆ ಇದ್ದಾರಲ್ಲ ಇವ್ರು ಬೇರೆ, ಅವನೊಬ್ಬನೇ. ಕಾವಲ್ಲಿ ಕೊಂಬಲ್ಲಿ ನೋಡಿ, ಧಾವತಿಗಳಲ್ಲಿ ತುಂಬಾ ಧಾವತಿ ಪಡ್ತಾ ಇದ್ದೀವಿ, ಪಡಿಸೋದು ಅವನೇ. ಧಾವತಿಗಳಲ್ಲಿ ಸುಲಭ ಸೂಕ್ಷ್ಮದಲ್ಲಿ ಕೆಲವು ಸಲ ಹಾಗೆ ಆಗಿರುತ್ತೆ, ತುಂಬಾ ಸುತ್ತಾಕು ಮುಂದೆ ನಿಂತಿರ್ತೇವೆ, ಪಕ್ಕದವರು ಸರ್ರಂತ ಬಂದಿರ್ತಾರೆ, ಏನ್ರಿ ಶಾಕ್ ಕಟ್ಟವೇ ಇದಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ರಾಮ ಇಷ್ಟು ಒದ್ದಾಡಿ ಬಂದವರ ನಾವು ಅಂತ ಹೇಳ್ತಾ ಇರ್ತೀವಿ. ಅದ ಅಭ್ಯಾಸ ಆದ್ರೂ ಗೊತ್ತಾಗತ್ತೆ ಅದಕ್ಕೆ. ಹಾ, ಮತ್ತೆ ನಮ್ ಬುದ್ಧಿ ಕೊಟ್ಟಿಲ್ಲ ದೇವರು, ಸ್ವಲ್ಪ ಬಾಯಿ ಬಿಟ್ಟು ಕೇಳಿದ್ ಹೇಳ್ತಿದ್ರಲ್ಲ ಅವರು, ನಾ ಬುದ್ಧಿ ಕೊಡದೆ ನಮ್ಮನ್ನ ಬಳಲಿಸಿದ್ದೀವನೇ. ಅವರು ಸುಲಭವಾಗಿ ತಿಳ್ಕೊಂಡು ಬರುವಂತೆ ಮಾಡಿದ್ದವನೇ ಅಂತ ಕೇಳ್ತಾರೆ. ಕಾವಾದಲ್ ಕಾವ ಕೊಂಬುವಲ್ಲಿ ಈವಲ್ಲಿ ಕೊಂಬಲ್ಲಿ ಧಾವತಿಗಳಲ್ಲಿ ಸುಲಭ ಸೂಕ್ಷ್ಮದಲ್ಲಿ ಭಾವಕ್ರಿಯ ದ್ರವ್ಯ ದೇವ ದೇವ ಎಂದು ನೀ ವಿವೇಕದಿ ನೀಚ ಉಚ್ಚ ಕ್ರಮದಿ ಜೀವಿಗಳ ಗತಿಯು ಜಿತವಾಗಿ ಅರಿತು. ಅಂದರೆ ಈ ಜೀವಿಗಳ ನಾನಾ ರೀತಿಯಾಗಿರತಕ್ಕಂಥ ಚರ್ಯಗಳನ್ನ ತಾನೊಬ್ಬನೇ ಅಂತಂತ ತನ್ನ ಗುಣಗಳನ್ನು ಪ್ರಕಟ ಮಾಡಿ ಮಾಡ್ತಾ ಇದ್ದಾನೆ. ಅವನ ಗುಣಗಳಲ್ಲಿ ಭೇದ ಇಲ್ಲ, ಪ್ರಕಟವಾದ ಇವರ ಗುಣಗಳಲ್ಲಿ ಭೇದ ತರ್ತಾ ಇದ್ದಾನೆ. ಅದಯ್ಯ ಇವನ ವಿಶೇಷ. ಭಾವ ಶುದ್ಧದಲ್ಲಿ ಭಕ್ತಿ ಪೂರ್ವಕದಿಂದ ನೀ ಒಲಿ ಒಲಿದು ತಿಳಿದು ಒಲಿಸಿ ಒಲಿಸಿ ಪಾಡು. ಸೇವ್ಯ ಸೂತ್ರವು ನಿಂದ್ಯ ನೋವು ದಂಡನೆ ಎಲ್ಲ ದೇವ ಪೂಜ್ಯ ಎಂಬ ಭಾವ ಕ್ರಿಯವ ಕಳಿಸು. ಆವ ವಿಷಯದಲ್ಲಿ ದೇವ ದೇವರನ್ನ ಸಾವಧಾನದಿ ಹುಡುಕಿ ಪಾವನಾಂಗನಾಗೋ. ಯಾವ್ದು ಯಾವ್ದು ನಿನ್ ಕೆಲಸ ಇರುತ್ತೆ ಅದರಲ್ಲಿ ಸಾವಧಾನ, ಅವಸರ ಪಡಬೇಡ, ಅಲ್ಲಲ್ಲಿ ದೇವರನ್ನು ಹುಡುಕು ಅಂತಾರೆ. ಹುಡುಕು ಅಂದ್ರೆ ನಾವು ಏನ್ ಮಾಡುತ್ತೇವೆ, ವ್ಯಕ್ತಿಗಳು ಕಾಣಿಸಿದಾಗ ಅವರ ಚರ್ಯ ಕಾಣಿಸಿದಾಗ ಅಲ್ಲಿಗೆ ನಿಂತು ಹೋಗ್ತಾ ಇರ್ತೇವೆ. ಇವ್ರು ಹಾಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದ್ರು ಅಂತ. ಆ ವ್ಯಕ್ತಿಗಳ ಚರ್ಯದಲ್ಲಿ ಶಕ್ತಿಯ ಚರ್ಯ, ಅವರು ಏನ್ ಮಾಡ್ತಾ ಇದ್ದಾರೆ ಅದು ನೋಡಿ, ಇವ ಹೀಗೆ ಮಾಡಿಸಿದ್ದಾನೆ ಇವ ಹೀಗೆ ಮಾಡಿಸಿದ್ದಾನೆ ಅಂತ ಅವನನ್ನ ಹುಡುಕಬೇಕಂತೆ. ಕಂಪಲ್ಸರಿ ಹುಡುಕ್ಬೇಕು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇದೇ ಕೆಲಸವಾಗಿಟ್ಟುಕೋ ಹೇಳ್ತಾ ಇದ್ದಾರೆ. ಆವ ವಿಷಯದಲ್ಲಿ ದೇವ ದೇವರನ್ನ ಸಾವಧಾನದಿ ಹುಡುಕಿ ಪಾವನಾಂಗನಾಗೋ. ಕೋವಿದರ ಪ್ರಿಯ ಗೋಪಾಲ ವಿಠಲ, ಹೀಗ್ ಮಾಡಿದರೆ ಕಾವ ನಿನ್ನ ಬಿಡದೆ ಅವಲ್ಲಿ ಇದ್ದರೂ, ನೀನ್ ಎಲ್ಲಿದ್ರು ಬಿಡದೆ ಕಾಯ್ತಾನಪ್ಪ, ಅದರಿಂದ ಇದು ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಭಗವಂತನ ಯಾವ್ಯಾವುದು ದ್ರವ್ಯಾದ್ವೈತ ಅಂದ್ರೆ ರೂಪ ರೂಪಕ್ಕೆ ಅಭೇದ, ಭಾವಾದ್ವೈತ ಅಂದ್ರೆ ಗುಣಗುಣಕ್ಕೂ ಅಭೇದ, ಕ್ರಿಯಾದ್ವೈತ ಅಂದ್ರೆ ಅವನ ಕ್ರಿಯ ಕ್ರಿಯಕ್ಕೂ ಅಭೇದ. ಎಲ್ಲೆಲ್ಲಿ ನೋಡಬೇಕು ನಾನಾ ಕ್ರಿಯೆಗಳು, ನಾನಾ ಜೀವರು ಮಾಡೋ ಕಾಲಕ್ಕೆ ಊಟ ಕೂತಿರ್ತೀರಾ, ವೈಶ್ವಾನರಾಗಿ ಚಿಂತನೆ ಮಾಡಿಸೋದು ಒಬ್ಬನಲ್ಲಿ ಸ್ವಾಮಿ, ಇನ್ನೊಬ್ಬರಲ್ಲಿ ಹಾಡು ಹರಟೆ ಹೊಡಿಸೋದು ಅವನೇ. ಎರಡೂ ಕ್ರಿಯೆ ಕಾಣಿಸ್ತಾ ಇರತ್ತೆ, ಹೌದಾ? ಎರಡೂ ಕ್ರಿಯೆ ಕಾಣಿಸಿದಾಗ ಅವಾಗ ಆ ಕ್ರಿಯಾ ದೇವರದ್ದು ಬೇರೆನೆ, ಒಂದು ದೇವರದ್ದು ಒಂದೇ, ಅದು ಗೊತ್ತು ನಮಗೆ. ಪುಸ್ತಕದಲ್ಲಿ ಹೇಳಿದ್ದಾರೆ, ಭಗವಂತದಲ್ಲೂ ಹೇಳಿದ್ದಾರೆ. ಆ ಊಟ ಮಾಡ್ತಾರೆ ಚಿಂತನೆ ಮಾಡಲ್ಲ, ಅಲ್ಲಿ ಮಾಡಿ ಅಲ್ಲಿ ಏನು ಆ ಕ್ರಿಯಾದಲ್ಲಿರೋ ಸ್ವಾಮಿ ನಿನ್ನ ರೂಪ ಎರಡು ಒಂದೇನಯ್ಯ. ಅವನಲ್ಲಿ ಆ ಗುಣ ಪ್ರಕಟ ಮಾಡ್ಲಿಕ್ಕೆ ನೀನೇನು ದೋಷ ಆಕಾರದ ಗುಣ ಪ್ರಕಟ ಮಾಡಿದೀಯ, ನನ್ನಲ್ಲಿ ಗುಣದಲ್ಲಿ ಗುಣ ಆಕಾರದ ನಿನ್ನ ಗುಣ ಪ್ರಕಟ ಮಾಡಿದೀಯ, ಆ ಎರಡೂ ಕೂಡ ಒಂದೇನಯ್ಯ. ಇದು ಕೆಲಸ ಇಟ್ಟುಕೊಂಡು ಹೇಳಬೇಕಾದ್ರೆ ಯಾರಾದ್ರು ನಮಗೆ ಭಾವ ದ್ರವ್ಯ ಕ್ರಿಯ ಈ ಚಿಂತನೆ ಮಾಡಬೇಕು, ಹೇಳಿಕೊಟ್ರು ಎಲ್ಲ ಕಡೆ ಹೀಗೆ ಎಲ್ಲರಲ್ಲೂ ಚಿಂತನೆ ಮಾಡ್ತಾರ ಅಂತ ಹೇಳಿದ್ರು. ಸುಮ್ಮನೆ ಹೇಳಿಲ್ಲ ನೋಡ್ರಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಎಷ್ಟು ಹೊತ್ತು ಎಚ್ಚರ ಇದ್ದೀರೋ ಅಷ್ಟು ಹೊತ್ತು ಎಚ್ಚರ. ನೀವು ಚಿಂತನೆ ಮಾಡಿದ್ದೆಲ್ಲ ಈ ಮೀಟರ್ ರೆಕಾರ್ಡ್ ಮಾಡ್ತಾ ಇರತ್ತೆ ಅಂದ್ರೆ ಅನ್ಕೊಳ್ಳಿ, ಒಂದು ಮೀಟರ್ ಇಟ್ಟು ಪಕ್ಕದಲ್ಲಿ ನಮ್ ಬೆನ್ನಿ ಕಟ್ಟಿದ್ದಾರೆ, ಈ ಮೀಟರ್ ರೆಕಾರ್ಡ್ ಮಾಡ್ತಾ ಇರತ್ತೆ. ಬೆಳಿಗ್ಗೆ ನೀವು ಚಿಂತನೆ ಮಾಡಿದ್ದೆಲ್ಲ ಗೊತ್ತಾಗುತ್ತೆ. ಇಫ್ ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಂದು ಕ್ಷಣ ಬಿಡದೆ ಚಿಂತನೆ ಮಾಡಿದ್ರೆ ಈ ಮೀಟರ್ ಗೊತ್ತಾಗುತ್ತೆ. ಗೊತ್ತಾದ್ರೇನು? ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಂದು ಕ್ಷಣ ಬಿಡದೆ ಭಾವದ್ವೇತ ರವಿಯಾದ್ವೇತ ಕ್ರಿಯಾದ್ವೇತ ಚಿಂತನೆ ಮಾಡಿ 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 ಎಸ್ ಅಂತ ಅನ್ಕೊಂಡ್ರೆ 3 ಕೋಟಿ ದಿನ ಕೊಡ್ತೀವಿ ಅಂತ. ಹತ್ತು ಕೋಟಿ ಕೊಡ್ತೀವಿ ನಾವೇ ಮಾಡ ಏನ್ರಿ ಇದು ಸ್ವಂತ ಕಟ್ತೀರಾ ನಾಲ್ಕಿತ್ತ ಕಟ್ತೀರ ಸ್ವಲ್ಪ ಹತ್ತು ಕೋಟಿ ಬರುತ್ತೆ ಹುಕ್ಕಾಡೆ ಕೂತ್ಕೊಂಡ್ರೆ ಬೆಲೆ ಕಟ್ಟಿದ್ದಾರೆ ಕಾಣಿಸಿ ಏನಲ್ಲಪ್ಪ ಕಾಣಿಸಿದವರೇ ಚಿಂತನೆ ಮಾಡೋದು ಮತ್ತೆ ಅದಕ್ಕಾದ್ರೆ ಮಾಡ್ತೀವಿ ನಮ್ಗೆ ಅದು ಮಾಡ್ಲಿಕ್ಕಿಲ್ಲ ಎಂಥ ಕೋಟಿ ಕೋಟಿ ಪುಣ್ಯ ಬರುತ್ತೆ ಚಿಂತನೆ ಮಾಡಿದ್ದಾರೆ ನೋಡಿ ನಾರ್ಮಲ್ ಆಗಿ ಎಲ್ಲ ಉದ್ದವ್ ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ ಎಷ್ಟು ಬರುತ್ತೆ ಒಂದ್ ಲಕ್ಷ ಬರುತ್ತಾ ಎರಡು ಲಕ್ಷ ಬರುತ್ತಾ ಹೋಗ್ಲೇ ಹೋಗ್ಲಿ ಮಾಡೋಣ ಅಂತ ಎಲ್ಲರೂ ಹರಿದ ಅಂಶ ಹಿಡ್ಕೊಂಡ್ಬಿಡ್ತಾರೆ ಅಲ್ವಾ ಮತ್ತೆ ನಾವು ಉದ್ಧಾರ ಆಗ್ತೇವೆ ನಾವು ಮಾಡೋದು ಬೇಡ ಅದಕ್ಕೆ ಹೇಳ್ತಾರೆ ಚೆನ್ನಾಗಿ ಚಿಂತನೆ ಮಾಡಿ ಪ್ರಾಕ್ಟಿಕಲ್ ಅರ್ಥ ನೋಡಿ ಚೆನ್ನಾಗಿ ಮಾಡಿ ಹೇಳಿದಾರೆ ಶ್ರೀಕೃಷ್ಣ ಪ್ರಾರ್ಥಿಸ್ತೀನಿ.